ஜானகுணாப்தியும் புருஷோத்தமம் பூர்ணபோதானபி குருன் வியாக்குருவே மானலட்சணம் ஸ்ரீ குருப்போ நம. ಹೌದು ಒಪ್ಪಿಕೊಂಡು ತರ್ಕದಲ್ಲಿ ಅನೇಕ ವಿಧವಾದಂತಹ ಆರೋಪದ ಪ್ರಸಂಗಗಳಿವೆ. ಆತ್ಮಾಶ್ರಯ, ಅನ್ಯೋನ್ಯಾಶ್ರಯ, ಚಕ್ರಕಾಶ್ರಯ, ಅನವಸ್ಥ, ಕಲ್ಪನಾ, ಗೌರವ, ಸುತದೃಷ್ಟದಾನ, ಅದೇ ರೀತಿ ಪ್ರಾಮಾಣಿಕ ಹಾನಂ, ಅಪ್ರಾಮಾಣಿಕ ಕಲ್ಪನಾ ಅನೇಕ ರೀತಿಯಲ್ಲಿದೆ. ಅವೆಲ್ಲ ಕೂಡ ಯಾವುದ್ರಲ್ಲಿ ಸೇರ್ತಾ ಇದೆ? ದೂಷಣ ಅನುಮಾನದಲ್ಲಿ ಸೇರುತ್ತಾ. ಅದರಿಂದ ತರ್ಕವನ್ನು ಪ್ರಮಾಣ ಅಂತ ಒಪ್ಪಿದ್ದೇವೆ ಅಂತ ಹೇಳಿ ಅದಕ್ಕೆ ಅನೇಕ ಮುಖವಾದಂಥ ಆತ್ಮಾಶ್ರಯ ಅಂದ್ರೆ ಏನು, ಅನ್ಯೋನ್ಯಾಶ್ರಯ ಎಲ್ಲ ಹೇಳಿದರು. ಅತ್ರ ಯದ್ದೇವಂ ತದ ಆತ್ಮಾಶ್ರಯಾದಿ ಪ್ರಸಂಗ, ಆಮೇಲೆ ಯತ್ರೈವಂ ಅದ್ಭುತಗವ ತತ್ರ ಪ್ರಸಂಗ, ಯಥಾ ಮುತ್ರ, ಹೀಗೆ ಒಪ್ಕೊಂಡ್ರೆ ಹೀಗಾಗುತ್ತೆ, ಹೀಗೊಬ್ಬ ಆತ್ಮಾಶ್ರಯ ದೋಷ ಬರುತ್ತೆ, ಹೀಗೆ ಒಪ್ಕೊಂಡ್ರೆ ಅನ್ಯೋನ್ಯಾಶ್ರಯ ದೋಷ ಬರುತ್ತೆ ಅಂತ ಹೇಳೋದೆಲ್ಲ ಏನದು ತರ್ಕ. ದೋಷ ಬರಕೂಡ್ದು ಅಂತ ಹೇಳೋದಾದ್ರೆ ಅದನ್ನು ಮಾಡಿಕೊಡುದು ಅಂತ ಅರ್ಥ. ಮಾಡಿಕೊಡುದು ಅಂದರೆ ನಾವು ಹೇಳಿದ್ ಸರಿ ಅಂತ ಅರ್ಥ. ಅದಕ್ಕೆ ದೂಷಣಾನುಮಾನದಲ್ಲಿ ಸೇರ್ತಾ ಇದೆ. ಇದು ಆತ್ಮಾಶ್ರಯಾದಿ ತರ್ಹಿ ನೈತದಪಿ ಸ್ಫೂರ್ತಿ ಪ್ರಕಾರ, ಆತ್ಮಾಶ್ರಯ ದೋಷ ಬರಬಾರದು ಅಂತಿದ್ರೆ ನೀ ಹೇಳೋದನ್ನು ಸರಿ ಮಾಡಿಕೊ ಅಂತ ಅರ್ಥ. ಸಾಮಾನ್ಯತ ಏವ ವ್ಯಾಪ್ತಿರ್ ವಾಚ್ಯ ಶ್ರುತಃ ನಂ ಯಥಾ ಯದೀಶ್ವರೋ ನ ಸರ್ವಜ್ಞ ತರ್ಹಿ ಜಗತ್ಕರ್ತ ಸ್ಯಾತಿತಿ ಶ್ರುತಃ ನಂ. ಯದಿ ಈಶ್ವರ ನ ಸರ್ವಜ್ಞ, ದೇವರು ಸರ್ವಜ್ಞ ಅಂತ ಒಪ್ಪಬೇಕು ನೀವು. ಅಕಸ್ಮಾತ್ ಒಪ್ಪದೆ ಹೋದರೆ ತರ್ಹಿ ನಾ ಜಗತ್ಕರ್ತ ಸ್ಯಾತ್, ಅವನು ಸರ್ವಜ್ಞನಲ್ಲದೆ ಹೋದರೆ ಜಗತ್ಕರ್ತರು ಆಗ್ತಿರಲಿಲ್ಲ. ಯಾಕೆ? ಜಗತ್ತು ಎಷ್ಟು ವಿಶಾಲವಾದದ್ದು ಅಂದರೆ ಅದು ಮಾಡಲಿಕ್ಕೆ ಏನಾಗಿರಬೇಕು? ಎಲ್ಲ ತಿಳಿದವನಿಂದ ಮಾತ್ರ ಸಾಧ್ಯ. ಅದಕ್ಕೆ ಈಶ್ವರನ ಸರ್ವಜ್ಞ ಅಂತ ಒಪ್ಪದೆ ಹೋದರೆ ಅವನಿಗೆ ಸರ್ವಕರ್ತೃತ್ವ ಒಪ್ಪದೆ ಹೋಗಬೇಕಾಗತ್ತೆ. ಇಲ್ಲ ಸರ್ವಕರ್ತೃತ್ವ ಒಪ್ತೇನೆ ಅಂತ ನಾವೇನೇನು ಮಾಡಬೇಕಾಗ? ಸರ್ವಜ್ಞತ್ವನೂ ಒಪ್ಪು. ಇದನ್ನು ಹೇಳೋದಕ್ಕೆ ತರ್ಕ ಅಂತ ಕರೆಯೋದು. ದುಷ್ಟಹಾನಂ ಯಥ ಇದು ಪರ್ವತೋ ಅನಗ್ನಿಮಾನ್ ತರ್ಹಿ ನಿರ್ಧೂಮಶ್ಚ, ಪರ್ವತದಲ್ಲಿ ಧೂಮ ಇದೆ, ಅಗ್ನಿ ಧೂಮ ಇರೋದ್ರಿಂದ ಅಗ್ನಿ ಇದೆ ಅಂತ ಹೇಳಿದ್ವಿ. ಆರೋಪಲಿಲ್ಲ. ಹಾಗಿದ್ರೆ ಪರ್ವತದಲ್ಲಿ ಅಗ್ನಿ ಇಲ್ಲ ಅಂತ ಹೇಳೋದಾದ್ರೆ ಏನಿರಬಾರ್ದಾಗಿತ್ತು? ಧೂಮನೂ ಇರಬಾರ್ದಾಗಿತ್ತು. ಇದೇನಿದು ಪ್ರತ್ಯಕ್ಷ ಹಾನ. ನೀವು ಪ್ರತ್ಯಕ್ಷಕ್ಕೆ ವಿರುದ್ಧ ಪ್ರತ್ಯಕ್ಷ ಅವನು ಧೂಮ ಇಲ್ಲ ಹೋಗ್ಲಿ ಅಂತ ಹೇಳಾಗಿಲ್ಲ ಅವನು. ಯಾತಕ್ಕೆ? ಕಣ್ಣಿಗೆ ಕಾಣಿಸ್ತಾ ಇದೆ ಧೂಮ ಇರೋದು, ಕಣ್ಣಿಗೆ ಕಾಣಿಸ್ತಿರೋದ್ರಿಂದ ಧೂಮ ಇಲ್ಲದೆ ಹೋಗ್ಲಿ ಅಂತ ಹೇಳಿ ಒಪ್ಲಕ್ಕೆ ಆಗೋದಿಲ್ಲ. ಧೂಮ ಒಪ್ತಿರ್ಮೇಲೆ ಏನು ಮಾಡ್ಬೇಕಾಗಿದ್ರೆ ಮಾಡಲೇಬೇಕು. ಗೋಮಾಂಸದಿಂದ ತಯಾರಿಲ್ಲ ಅಂದ್ರೆ ಏನು ಮಾಡ್ಬೇಕು? ಅವನೀಗ ಏಕಾದಶಿ ಮಾಡಲೇಬೇಕಾಯ್ತು. ಏಕಾದಶಿ ಉಪವಾಸ ಮಾಡಿದ್ರೆ ಏನು ದೋಷ ಬರುತ್ತೆ? ಊರಲ್ಲಿ ಇರಲಿಲ್ಲ. ಆದ್ದರಿಂದ ಯಾವಾಗಲೂ ಕೂಡ ಪ್ರತ್ಯಕ್ಷಕ್ಕೆ ವಿರೋಧವಾಗಿ ವಾದ ಮಾಡಕ್ಕೆ ಬರೋದಿಲ್ಲ. ಆದ್ದರಿಂದ ಪ್ರತ್ಯಕ್ಷಕ್ಕೆ ವಿರುದ್ಧವಾದರೂ ಒಬ್ಬ ಪ್ರಸಂಗ ಬರೋದ್ರೆ ಏನು ಮಾಡಬೇಕಾಗ? ಏನು ಒಪ್ಪಿದ್ದು ಅಂತ ಬದಲಾಯಿಸ್ಕೋಬೇಕಾಗ. ಅದೇ ರೀತಿ ವೇದ ಹೇಳಿದಕ್ಕೆ ವಿರೋಧ ಹೇಳೋದಕ್ಕೆ ಬರೋದಿಲ್ಲ. ಆದ್ದರಿಂದಾಗಿನೇ ಏನು ಮಾಡಬೇಕಾಗ ಹೇಳಿದ್ದು ಬದಲಾಯಿಸದೆ ಒಂದು ಹೇಳಿಕೆಯನ್ನು ಬದಲಾಯಿಸ್ಕೋಬೇಕು. ಅದಕ್ಕೆ ಪರ್ವತದಲ್ಲಿ ಅಗ್ನಿ ಇಲ್ಲ ಅಂತ ಹೇಳೋದಾದ್ರೆ ಧೂಮನೂ ಇಲ್ಲ ಅಂತಾಗಲಿ. ಈಗ ಶ್ರುತ ಕಲ್ಪನಂ ಯಥ ಯದಿ ಈಶ್ವರೋ ಜೀವಾಭಿನ್ನ ತರ್ಹಿ ದುಃಖೀ ಶ್ಯಾತ್. ಈಗ ಅದ್ವೈತ ಮತಕ್ಕೆ ಡೈರೆಕ್ಟ್ ಹೇಗೆ ಅಟ್ಯಾಕ್ ಮಾಡಲಿಕ್ಕೆ ಬೇರೆ ಹೇಳ್ತಾರೆ. ಆಯಿತು, ಜೀವ ಈಶ್ವರ ಭೇದ ಒಪ್ಪದಿಲ್ಲ ಹೋದಲ್ಲಿ ನೀವೀಗ ಜೀವೇಶ್ವರ ಒಂದೇ ಅಂತ ಹೇಳ್ತೀರಿ. ಆಗಲಿ, ಒಪ್ಪಿದ್ರೆ ಏನಾಗುತ್ತೆ ಗೊತ್ತಾದ್ರಿಂದ? ಯದಿ ಈಶ್ವರೋ ಜೀವ ಅಭಿನ್ನ ಸ್ಯಾತ್, ಪರಮಾತ್ಮನು ಜೀವರಿಂದ ಭಿನ್ನನ ಅಲ್ಲದೆ ಹೋಗಿದ್ರೆ ಅಂದರೆ ಐಕ್ಯವನ್ನೇ ಹೊಂದಿದ್ರೆ ತರ್ಹಿ ದುಃಖೀ ಸ್ಯಾತ್. ಜೀವನಿಗೇನಿದೆ ಈಗ? ದುಃಖ ಇದೆ. ಜೀವ ಪರಮಾತ್ಮ ಇಬ್ಬರು ಒಂದೇ ಅಂದ್ರೆ ಏನಾಗಬೇಕಾಗಿದ್ರೆ? ಜೀವನು ದುಃಖಿ ಆಗಬೇಕು. ಅರ್ಥ ಆಯ್ತಾ? ಈ ಮಾತು ಒಪ್ಕೊಂಡ ಮೇಲೆ ಉತ್ತರ ಕೊಡಲಿಕ್ಕೆ ಬರೋದಿಲ್ಲ. ಏನು ಮಾಡಬೇಕು ಅವನೀಗ? ಏನು ಒಪ್ಬೇಕು? ಅಲ್ಲ, ಏನು ಒಪ್ಬೇಕು ಈಗ? ಭೇದ ಒಪ್ಪಬೇಕು. ಅರ್ಥ ಆಯ್ತಾ? ಭೇದ ಒಪ್ಪಲೇಬೇಕಾಗ. ಭೇದ ಒಪ್ಪಿದ ಮೇಲೆ ಸರಿ ಅದು. ಭೇದ ಒಪ್ಪದೆ ಹೋದರೆ ಈ ದೋಷ ಬರುತ್ತೆ. ಇದೆಲ್ಲ ಎಷ್ಟು ಸುಲಭ ಇದೆ. ಇದನ್ನು ಅರ್ಥ ಮಾಡ್ಕೊಂಡ ಮೇಲೆ ತರ್ಕಕ್ಕೆ ವಿರುದ್ಧವಾದ ಮತ ಆಯ್ತು ಅವ್ರಿಗೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಮುಂದೆ ತತ್ವ ದೇವತೆ ಎಲ್ಲ ತಿಳಿಸಬೇಕಾಗುತ್ತೆ. ಇದು ಈಶ್ವರೋ ಜೀವಾಭಿನ್ನ ತರ್ಹಿ ದುಃಖೀ ಸ್ಯಾತ್ ಇತಿ ಅದೃಷ್ಟ ಕಲ್ಪನಂ ಯಥಾ ಯದಿ ಪೀತಂ ಉದಕಂ. ಬದಿ ಮೈಲಿಗೆ ನೋಡ್ಬೇಕಾದ್ರೆ ಹೇಳ್ತಾರೆ, ಎರಡು ಪಾತಿ ಟಚ್ ಆಗಿದೆಯೋ ಇಲ್ಲೋ? ಟಚ್ ಆಗಿದ್ರೆ ಏನಾಯ್ತು ಅಲ್ಲಿಗೆ? ಮೈಲಿಗೆ ಟಚ್ ಆಗಿಲ್ಲ ಅಂದ್ರೆ ಏನಾಗ? ಮಡಿ. ಅದು ಟಚ್ ಆದಷ್ಟು ಮೈಲಿಗೆ ಆಗಿಬಿಡುತ್ತೆ. ಜೀವ ಈಶ್ವರ ಒಂದಾದಷ್ಟು ದುಃಖಿ ಆಗಿಬಿಡ್ತಾರೆ. ಜೀವ ಮೈಲಿಗೆ ಅದಾಗಾಯ್ತು. ದುಃಖದಲ್ಲಿ ಸೂತ ಕಲಿತಾರೆ ಅಂತ ಕರೀತಾರೆ, ಮೈಲಿಗೆ ಅವರು ಅಂತ ಕರೀತಾರೆ, ಹಾಗಾಗಿಬಿಡುತ್ತೆ. ಸ್ವಲ್ಪ ಟಚ್ ಆಗಿದೆ ಅಂತ ಬಿಟ್ಟಿಲ್ಲ ಅಂದ್ರೆ ಏನಾಯ್ತಾಗ? ಟಚ್ ಆಗಿಲ್ಲ ಅಂತ ಅಷ್ಟ ಭೇದ. ಹಾಗಿದ್ರೆ ಇದು ದೋಷ ಇಲ್ಲ. ಸೂಕ್ಷ್ಮವಾಗಿ ನೋಡ್ತಾರೆ, ಮಡಿ ಮೇಲೆ ನೋಡ್ತಿರ್ಬೇಕಾದ್ರೆ ಸ್ವಲ್ಪ ಬಿಟ್ಟಿದೆಯೋ ಇಲ್ವೋ, ಬಿಟ್ಟಿದೆ ಅಂತ ಅಷ್ಟ ಮಡಿ ಮುಗಿಲಿಗೆ ಆಗಿಲ್ಲ ಅಂತ ಅರ್ಥ. ಅದು ಅರ್ಥ ಮಾಡ್ಕೋ. ಜೀವನಿಗೆ ಸ್ವಲ್ಪ ಕೂಡ ಕನೆಕ್ಟ್ ಆಗಬಾರ್ದು ದೇವರಿಗೂ. ದೇವ್ರಿಗೆ ಏನಾಗಬಾರ್ದು? ಯಾವ ರೀತಿಯಲ್ಲಿ ಅಭೇದ ಒಪ್ಪಿದ್ರು ಕೂಡ ಏನೋ ಒಪ್ಪಬೇಕಾಗತ್ತೆ. ಯಾವ ರೀತಿ ಅಭೇದ ಒಪ್ಪಿದ್ರು ಕೂಡ ದೇವರಿಗೆ ದುಃಖ ಒಪ್ಪಲೇಬೇಕಾಗತ್ತೆ. ಅದನ್ನ ದುಃಖ ಒಪ್ಪಬೇಕು, ಅಶಕ್ತಿ ಒಪ್ಪಬೇಕು, ಎಲ್ಲ ಅವ್ಯಾಪ್ತಿ ಏನೇನೋ ಒಪ್ಪಬೇಕು. ಜೀವನಿಗೆ ಏನೇನಿದೆಯೋ ಅದೆಲ್ಲ ದೇವ್ರಿಗೆ ಒಪ್ಪಬೇಕಾಗತ್ತೆ. ಜೀವನಿಗೆ ಏನೇನಿದೆಯೋ ಅದೆಲ್ಲ ಕೂಡ ಒಪ್ಪಬೇಕಾಗೋದ್ರಿಂದ ಯಾವ್ದನ್ನು ಒಪ್ಲಿಕ್ಕೆ ಹೋಗಬಾರ್ದು ನಾವೀಗ, ಅಭೇದ ಒಪ್ಲಿಕ್ಕೆ ಹೋಗಬಾರ್ದು. ತರ್ಹಿ ದುಃಖಿ ಸ್ಯಾತ್ ಇತಿ ಅದೃಷ್ಟ ಕಲ್ಪನಂ ಯಥಾ ಯದಿ ಪೀತ ಮುದಕಂ ಅಂತರಥ ಕ್ಷತ್ ತರ್ಹಿ ಮಾಮಪಿ ದಹೇ ತಾವಿ ಅವಿಶೇಷಾತಿಥಿ ಅದೃಷ್ಟ ಕಲ್ಪನಂ ಯಥಾ. ಅವನಿಗೆ ನೀರು ಕೊಟ್ಟ, ಒಬ್ಬನೇ ನೀರು ಕುಡಿದು ಬಿಟ್ಟ ಅವನು. ಅಯ್ಯೋ ಸುಡ್ತಾ ಇದೆ, ಸುಡ್ತಾ ಇದೆ ಅಂತ ಹೇಳಿದ. ಕಷ್ಟ ಏನು ಮಾಡಿದೆ ಅವನು? ತಾನು ಕುಡ್ದ. ಅರೆ ನಾನು ಕುಡಿದ್ರೆ ಸುಡಲಿಲ್ಲ ಅಂದಮೇಲೆ ನೀರು ಕುಡಿದ್ರೆ ಏನಾಗಿದೆ? ಅದು ಸುಡ್ಲಕ್ಕೆ ಸಾಧ್ಯ ಇಲ್ಲ. ಅದು ಅದಕ್ಕೆ ಏನಾಗಿದೆ? ಹೊಟ್ಟೆಯಲ್ಲಿ ಏನು ರೋಗ ಇದೆ ಅಷ್ಟೇ. ನೀನು ದೋಷ ಅಲ್ಲ, ಯಾವ್ದ್ರ ದೋಷ? ಅದು ನಿನ್ನ ದೋಷ. ಕೆಲವು ಉಪ್ಪು ಹೆಚ್ಚಾಗಿದೆ, ಸಾರಿಗೆ ಕಡಿಮೆ ಆಗಿದೆ ಅಂದ್ಬಿಡ್ತಾರೆ. ಅವಾಗ ಏನು ಮಾಡ್ತಾರೆ ಉಳಿದವರು? ನೀವೊಂದು ಸ್ವಲ್ಪ ನೋಡಿ ಅಂತಾರೆ. ಇವತ್ತು ಅವ್ರು ಹೇಳ್ತಾರೆ ಸರಿಯಾಗಿದೆ ಅಂತಾರೆ. ಇವನೇನು ಸರಿ, ನಾರಿಗೆ ಸರಿ ಇಲ್ಲ ಅಂತ ಅರ್ಥ. ಅವರು ಸರಿ ಇಲ್ಲ ಅಂತಾರೆ. ಹಾಗಿದ್ರೆ ಸರಿ, ಎಲ್ಲರಿಗೂ ಸರಿ ಇಲ್ಲ ಅಂದಮೇಲೆ ಏನಾಗಿದೆ? ಅದು ನಿಜವಾಗ್ಲೂ ಉಪ್ಪು ಹೆಚ್ಚು ಕಡಿಮೆ ಆಗಿದೆ ಅಂತ ಅರ್ಥ. ತಕ್ಷಣ ಪರೀಕ್ಷೆ ಮಾಡಿ ನೋಡೋದು ಹೇಗೋ ಇಲ್ಲೂ ಹಾಗೆ. ಇದು ಪೀತ ಮುದಕಂ ಅಂತಾರೆ ಅಧ್ಯಕ್ಷತ್ ಅಧ್ಯಕ್ಷತ್ ಸುಟ್ಟು ಬಿಡೋ. ನೀವು ಕುಳಿದಂತ ನೀರು ಒಳಗೆ ಸುಡೋದಾದ್ರೆ ತರಿ ಮಾಬಿ ದಹೇ, ನನ್ನನ್ನು ಸುಡಬೇಕಾಗಿತ್ತು. ಯಾಕೆ ಅವಿಶೇಷ, ನೀನು ಮನುಷ್ಯ ನಾನು ಮನುಷ್ಯ, ನಾನು ನೀರು ಕುಡಿದೆ ನೀನು ನೀರು ಕುಡಿದೆ, ನಾನು ಸುಡಲಿಲ್ಲ ನೀನು ಸುಡ್ತಾ ಇದೆ ಅಂದಮೇಲೆ ನೀರಿನ ದೋಷ ಅಲ್ಲ. ಅದು ಯಾವುದ್ರ ದೋಷ? ಇದು ನಿಂದೆ ಬೇರೆ ಯಾವುದೋ ದೋಗ ಇದೆ, ಅದಕ್ಕೆ ಹಾಗಾಗಿದೆ. ಇದೆಲ್ಲ ಯೋಚನೆ ಮಾಡಿದರೆ ಹೇಗೆ ಸರಿಯಾಗಿ ಯೋಚನೆ ಮಾಡೋದನ್ನು ಅಭ್ಯಾಸ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿಸ್ತಾರೆ ತಿಳಿಯಿದೆ. ಅತ್ರ ಯತ್ರ ಆಪಾದ್ಯ ಆಪಾದಕಯೋ ನ ಸಾಕ್ಷಾತ್ ಸಾಮಾನಾಧಿಕರಣ್ಯಂ ತತ್ರ ತಥೈವಾನುಪಪತ್ತೌ ಪ್ರಕಾರಾಂತರೇಣ ಏಕಾಧಿಕರಣತಾಂ ಆಪಾದ್ಯ ವ್ಯಾಪ್ತಿರಭಿಧಾತವ್ಯ ಯಥಾ ಇದು ದೇವದತ್ತ ಸರ್ವಜ್ಞ ತರ್ಹಿ ಯಜ್ಞದತ್ತೋಪಿ ತಥಾ ಸ್ಯಾತ್ ಇತ್ಯತ್ರ ಯತ್ರ ಯೋ ಧರ್ಮೋ ವರ್ತತೆ ಸ ತದಭೀಷ್ಟೋಪಿ ವರ್ತತೆ ಇತ್ಯಾದಿ ಸೋಯಂ ತರ್ಕೋ ಅನುಮಾನ ಇವ ಅಂತರ್ಭೂತೋ ಅಥೋ ನ ಪ್ರಮಾಣ ತ್ರಿತ್ವಭಂಗ. ಇನ್ನೊಂದು, ಯದಿ ದೇವದತ್ತ ಸರ್ವಜ್ಞ, ಒಬ್ಬನು ದೇವದತ್ತ ಅಂತ ಒಬ್ಬಿದ್ದಾನೆ, ಅವನ ಶಿಷ್ಯವನು ಬಂದ, ನಮ್ಮ ಗುರುಗಳು ದೇವದತ್ತರು ಭಾರಿ ಸರ್ವಜ್ಞರು ಅಂತ ಹೇಳಿಬಿಟ್ಟ. ತಕ್ಷಣ ಏನು ಮಾಡ್ಬೇಕು ನಾವಾಗ? ಇದು ದೇವದತ್ತ ಸರ್ವಜ್ಞ ತರ್ಹಿ ಯಜ್ಞದತ್ತೋಪಿ ತಥಾ ಸ್ಯಾತ್. ಇನ್ನೊಬ್ಬನು ಶಿಷ್ಯ ಅವನಿದ್ದ, ಇವನು ಒಬ್ಬನ ಗುರುವಿನ ಶಿಷ್ಯ, ನೀನೊಬ್ಬ ಗುರುವಿನ ಶಿಷ್ಯ. ನಿನ್ನ ಗುರು ಸರ್ವಜ್ಞನಾಗದಾದ್ರೆ ಇವನ ಗುರು ಏನಾಗಿರ್ಬೇಕು? ಅವನು ಸರ್ವಜ್ಞನೇ. ಅವಾಗ ಏನು ಹೇಳ್ಬೇಕು? ಅವನು ಉತ್ತರ ಕೊಡಕ್ಕೆ ಬರೋದಿಲ್ಲ. ಏನು ವಿಶೇಷ ತೋರಿಸ್ಬೇಕು ಅವನೀಗ? ತೋರಿಸ್ಲಕ್ಕೆ ಹೋದಾಗ ಏನಾಗುತ್ತೆ ಅಲ್ಲಿಗೆ? ಮುಗಿದೋಯ್ತು. ಯಾವ ನಾವು ವಿಶೇಷ ಆಚಾರ ಬಗ್ಗೆ ಏನು ತೋರಿಸ್ತೇವೆ ಈಗ? ಆಚಾರ್ಯರು ಉಳಿದ ಮತ ಆಚಾರ್ಯರಂತೆ ಅವರು ಸುಳ್ಳು ಹೇಳಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ? ಅವ್ರು ಏನಾಗಿದ್ದಾರೆ? ವೇದ ಪ್ರತಿಪಾದ್ಯರಾಗಿದ್ದಾರೆ. ಅಲ್ಲಿ ಮುಗಿದೋಯ್ತು. ಇವ್ರು ವೇದ ಪ್ರತಿ ಗೆಜೆಟೆಡ್ ಅಂತ ಅಷ್ಟ ವ್ಯತ್ಯಾಸ ಆಗುತ್ತೆ. ಅರ್ಥ ಆಯ್ತಾ? ಇದು ಯಾವಾಗಲೂ ಕೂಡ ಸಾಮ್ಯ ಇತ್ತು. ಅಲ್ಲಿ ಅವಾರ್ಡ್ ಮಾಡೋಕ್ಕೆ ಏನಾರ್ಥ? ಏನು ತೋರಿಸ್ಬೇಕು? ಅಲ್ಲಿ ಒಂದು ವಿಶೇಷವನ್ನು ತೋರಿಸ್ಬೇಕು. ತೋರಿಸ್ತೇ ಹೋದರೆ ಏನು ದೋಷ ಬರುತ್ತಾಗ? ಈ ದೋಷ ಬರುತ್ತೆ. ತತ್ವದಿಂದ ಅದೇ ಮಾತನ್ನು ಹಿಡಿಯಿತು. ನಾವು ವೇದಗಳನ್ನು ಒಪ್ಪದೇನೆ ಯಾರೋ ಪುರುಷನನ್ನು ಒಪ್ಪಿ ಅವನು ಮಾಡಿದ ಶಾಸ್ತ್ರವೇ ನಮಗೆ ಪ್ರಮಾಣ, ಅದರಿಂದ ಧರ್ಮಾಧರ್ಮ ನಿಶ್ಚಯ ಮಾಡ್ತೇವೆ ಅಂತ ಹೇಳಿದರೆ ಅವನು ಸರ್ವಜ್ಞ ಅಂತ ಹೇಳೋದಕ್ಕೆ ಏನು ಆಧಾರ ಅಂತ ಪ್ರಶ್ನೆ ಬಂತು. ಗೊತ್ತಾಯ್ತಾ? ಈಗ ಜನಕಾದಿ 20-30 ಜನ ಇದ್ದಾರೆ. ನಾವು ಅವ್ರ ಮಾತನ್ನು ಸರಿ ಅಂತ ಯಾವಾಗ ಒಪ್ಪು? 20-30 ಜನ ಒಂದೇ ಮಾತು ಹೇಳಿ ಏನು ಮಾಡ್ತೇವೆ? ಅವಾಗ ಒಪ್ಕೊಂಡ್ಬಿಡ್ತೇವೆ. ವ್ಯವಸಾಯಾತ್ಮಿಕ ಬುಚ್ಚಿ ಏಕೈವ ಕುರುಣ, ಸರಿಗೆ ಹೋಯ್ತಾಗ. ಆದರೆ ಎಲ್ಲರೂ ತಮ್ಮ ಗುರುಗಳು ಸರ್ವಜ್ಞರು ಅಂತ ಕರೀತಾರೆ. ಸರ್ವಜ್ಞರಾದ್ಮೇಲೆ ಅವರಲ್ಲಿ ಏನು ಬರಬಾರ್ದು? ಪರಸ್ಪರ ವಿರೋಧ ಬರಬಾರ್ದು. ವಿರೋಧ ಬಂದಿದೆ ಅಂದಮೇಲೆ ಇಲ್ಲ, ಎಲ್ಲ ಒಂದಾಯ್ತು, ಎಲ್ಲರೂ ಸರ್ವಜ್ಞರಲ್ಲ ಅಥವಾ ಕೆಲವರಾದರೂ ಸರ್ವಜ್ಞರಲ್ಲ, ಯಾರಿಗೆಂಬುದು ಟ್ಯಾಲಿ ಆಗುತ್ತೆ ಅವ್ರು ಮಾತ್ರ ಸರಿ, ಉಳಿದವರು ಏನಾಗ್ಬಿಡ್ತಾರೆ? ಸುಳ್ಳು ಹೇಳ್ತಾರೆ ಅಂತಾಯ್ತು. ಇದೆಲ್ಲ ಯೋಚನೆ ಮಾಡೋದು ಅರ್ಥ ಮಾಡ್ಕೊಂಡು ಅದನ್ನು ಹಾಗೆ ಪ್ರಶ್ನೆ ಕೇಳೋದೀಗ. ನೀವು ಅವ್ರನ್ನ ಬೈತೀರಿ, ಇನ್ನು ಮುಂದೆ ಮುಂದೆ ತಪ್ಪಾಗಬಾರ್ದು ಅಂತ ಕೇಳ್ತಾರೆ. ಗೊತ್ತಾನೆ? ಅವ್ರು ತಕ್ಷ ಉತ್ತರ ಪ್ರಶ್ನೆಯಲ್ಲಿ ದೋಷ ಇಲ್ಲ, ಆದರೆ ಉತ್ತರ ಕೊಡಬೇಕಾದ್ರೆ ಸರಿಯಾಗಿ ಕೊಡಬೇಕು. ಹೌದು, ಇವರೇನು ಅನೇಕ ಆಚಾರ್ಯರು, ಇವರು ಆಚಾರ್ಯರು, ಅವರು ತಪ್ಪು ಅಂತ ನೀವು ಕರಿತೀರಿ, ನಿಮ್ಮ ತಪ್ಪು ಅಂತ ಅವ್ರು ಕರೀತಾರೆ. ಹೌದಾ? ದ್ವೈತ ಖಂಡನೆ ಅದ್ವೈತಗಳು ಪರಸ್ಪರ ಮಾಡ್ತಾರೆ ಅಂದಮೇಲೆ ಇಬ್ಬರು ಸರಿ ಅಲ್ಲ ಅಂತ ಯಾಕೆ ಹೇಳಬಾರ್ದು? ಅವಾಗ ಹೇಳಬೇಕು, ಯಾರಿಗೆ ಪ್ರಮಾಣದ ಒಂದು ಆಧಾರ ಇದೆ, ಬೆಂಬಲ ಇದೆ, ಅವ್ರೇನಲ್ಲ, ಅವರು ತಪ್ಪು ಹೇಳ್ತಾಳಕ್ಕೆ ಬರೋದು. ಯಾರು ಪ್ರಮಾಣವಿಲ್ಲದೆ ಮಾತಾಡ್ತಾರೆ ಅವ್ರು ಹೇಳ್ತಾರೆ, ಅವ್ರು ತಪ್ಪಾಗುತ್ತೆ. ಈ ರೀತಿ ವ್ಯವಸ್ಥಿತವಾಗಿ ಮಾತಾಡಕ್ಕೆ ಕೊಟ್ಟರೆ ಯಾವುದಕ್ಕೆ ಅವಕಾಶ ಇರೋದಿಲ್ಲ ಅಲ್ಲಿ, ಉದ್ಯೋಗಕ್ಕೆ ಯಾವುದಕ್ಕೆ ಅವಕಾಶ ಇರೋದಿಲ್ಲ. ಕಾಮ ಹೇಳೋದು ಸುಳ್ಳು ಹೇಳಿ ನೋಡಪ್ಪ ಅಲ್ಲಿದೆ ತೋರಿಸ್ತೀನಿ, ಮಾತಾಡಕ್ಕೆ ಬರೋದಿಲ್ಲ. ಅದಕ್ಕೆ ಕಿರ್ಚೋದಕ್ಕೆ ಹೋಗೋದು ಮಾಡಬೇಕಾಗಿಲ್ಲ. ಯಾಕೆಂದ್ರೆ ವಿಷಯ ನಮ್ಮ ಹತ್ರ ಇದೆ. ಕಿರ್ಚೋದಕ್ಕೆ ಕೊಡೋದು ಯಾವಾಗ ಮಾಡ್ತಾರೆ? ಉತ್ತರ ಕೊಡ್ಲಕ್ಕಾದ್ರೆ ಯೋವರ ಕಿರಿಚಿಬಿಡ್ತಾರೆ. ಉತ್ತರ ಕೊಡ್ಲಕ್ಕಾಗದೆ ಹೋಗಿಬಿಟ್ರೆ ಶೇಷಂ ಕೋಪೇನ ಪೂರೈತು ಒಂದು ಮಾತಿದೆ. ಉತ್ತರ ಕೊಡ್ಲಾಗ ಒದರಾಡ್ಬಿಟ್ರೆ ಮುಗಿದೋಯ್ತು ಅಂತ. ಅವಾಗ ಯಾವಾಗಲೂ ಅಷ್ಟೇ, ಯಾರಲ್ಲಿ ವೀಕ್ನೆಸ್ ಇರುತ್ತೆ ಅಂದರೆ ಒದರಾಡೋದು ಯಾರತ್ತೋ ಅವರು ವೀಕ್ ಪಾಯಿಂಟ್ ಇರುತ್ತೆ ಅಂತ ಅರ್ಥ. ಯಾವಾಗ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಈಗ ಎಲ್ಲದಕ್ಕೆ ಎಕ್ಸಾಂಪಲ್ ಕೊಟ್ರಿ. ತರ್ಕ ಎಷ್ಟು ವಿಧ, ಎಷ್ಟು ವಿಧವಾದ ದೋಷವನ್ನು ನಾವು ಮನಸ್ಸನ್ನು ಇಟ್ಟುಕೊಂಡು ಆಪಾದನೆ ಮಾಡಬಹುದು ಅಂತ ಹೇಳಿ ಇವೆಲ್ಲ ಸರಿಯಾದದ್ದು, ಏನು ತಪ್ಪಲ್ಲ. ಆದರೆ ಇದನ್ನು ಪ್ರತ್ಯೇಕ ಪ್ರಮಾಣ ಅಂತ ಕರೀತಾ ಹೋಗಬಾರ್ದು. ಯಾವ್ದ್ರಲ್ಲಿ ಸೇರಿಸ್ಬಿಡ್ಬೇಕು ಇದೆಲ್ಲ ಸೇರಿಸಿಬಿಟ್ಟು ಅನುಮಾನದಲ್ಲಿ ಸೇರಿಸಿದ್ರೆ ಮುಗಿದು ಹೋಯ್ತಾರೆ. ವೆರಿ ಸಿಂಪಲ್ ಅದು. ಎತ್ರ ಆಪಾದ್ಯ ಕಾಪಾದಯೋ ಅಣ್ಣ ಯಾವುದಕ್ಕೆ ಪ್ರತ್ಯಕ್ಷಕ್ಕೆ ಯಾಕಾಗೋದಿಲ್ಲ? ಪ್ರತ್ಯಕ್ಷ ಒಪ್ಪಲಿಲ್ಲ ಅವನೀಗ. ಒಪ್ಪಿದಾಗ ಏನ್ ಮಾಡ್ತೀವಿ ನಾವೀಗ? ಧೂಮ ಒಪ್ಪಲಿಲ್ಲ ಅವನು. ಏನ್ ಮಾಡ್ಬೇಕಾಗ? ಧೂಮ ಒಪ್ಪಲಿಲ್ಲ ಅಂತ ಕೇಳಿದ್ಮೇಲೆ ಹಾಗಿದ್ಯಾನೋ ಬೆಂಕಿನ ಒಪ್ಪಬೇಡ. ಹಾಗಿದ್ರೆ ಧೂಮ ಇಲ್ಲಿಲ್ಲ ಅಂತ ಹೇಳ್ತೀಯ, ಮತ್ತೆ ಬೆಂಕಿ ಇದೆ ಅಂತ ಹೇಗೆ ಹೇಳ್ತೀಯ? ಹಾಗಿದ್ರೆ ಬೇರೆ ಇಬ್ರು ನೋಡಿಲ್ಲ ಈಗ. ನಾನು ಇದೆ ಅಂತ ಹೇಳ್ತೀನಿ, ಇಲ್ಲ ಅಂತ ಹೇಳ್ತಿ. ಧೂಮನ ಒಪ್ತೀಯ, ಧೂಮ ಇದೆ ಅಂತ ಒಪ್ತಿ ಹೋದಲ್ಲ ಪ್ರತ್ಯಕ್ಷ. ಅದು ಅದು ಒಪ್ಪಿ ಏನು ಒಪ್ಪಬೇಕಾಯ್ತು? ಈಗ ಅಗ್ನಿ ಒಪ್ಪಲೇಬೇಕು. ಧೂಮ ಒಪ್ಪಿದ ಮೇಲೆ ವ್ಯಾಪ್ತಿ ಇದೆ, ಅಗ್ನಿ ಒಪ್ಪಲೇಬೇಕು ಅಂತ. ಅದೇ ತೆಳಗ್ ಬರುತ್ತೆ. ಸೊ ಪ್ರತ್ಯಕ್ಷ ಬೇಸರ ತರ್ಕ, ಅನುಮಾನ ಬೇಸರ ತರ್ಕ, ಆಗಮ ಬೇಸರ ತರ್ಕ ಉಪಯೋಗಿಸ್ಬೋದು, ಏನು ತಪ್ಪಲ್ಲ. ಒಟ್ಟು ತರ್ಕದ ಒಂದು ವೈಶಿಷ್ಟ್ಯ ಆದರೆ ಯಾವ ಪ್ರಮಾಣವನ್ನು ಹಿಡಿದು ಮಾತಾಡ್ತಿರ್ತೇವೆ ಅದ್ರ ಒಪ್ಪೋದಿಲ್ಲ ಅಂತ ಹೇಳಿದ್ರೆ ನಿನಗೆ ದೋಷ ಬರುತ್ತೆ ಅಂತ ಹೇಳು. ಗೊತ್ತಾಯ್ತಾ? ಈ ದೋಷ ನಿನಗೆ ಬರುತ್ತೆ, ಆಗ ಒಪ್ಪಲೇಬೇಕಾಗುತ್ತೆ. ತದ ವೈಶಿಷ್ಟ್ಯ ಹೋಗಿ ಬರ್ತಾರೆ. ಚಿಕ್ಕ ಮಕ್ಕಳದ್ದು ಹಾಗೆ ಮಾಡೋದು. ಅವನೇನು ಮಾಡ್ತಾನೆ? ಅವನು ಏನೋ ಕೆಲಸ ಮಾಡಂತಾನೆ, ಬರೋದಿಲ್ಲ ಹೋದ್ರೆ ನಾನು ಮಾರ್ಕೆಟಿಗೆ ಕರ್ಕೊಂಡೋಗಲ್ಲ ಅಂತ. ತಕ್ಷಣ ಏನು ಮಾಡ್ತಾನೆ? ಮಾಡ್ದಿ ಅಂತ. ಅದು ಆ ತರ್ಕ ಅವರಿಗೆ ತಿಳಿತಿಲ್ಲ. ಹಾಗಿದ್ರೆ ಸಿನಿಮಾ ಕೊಡೋದಿಲ್ಲ, ಟಿಕೆಟ್ ಕೊಡೋದಿಲ್ಲ. ತಕ್ಷಣ ಹಾಗೆ ಹೋಗ್ಬೇಕಾಗಿದ್ರೆ ಮಾಡಿ ಕೆಲಸ. ನೀನು ಔಷಧಿ ತಗೊಳೋದಿಲ್ಲ, ಬೆಲ್ಲ ಕೊಡೋದಿಲ್ಲ. ತಕ್ಷಣ ಏನು ಮಾಡ್ತಾನೆ? ಆ ಬೆಲ್ಲ ಬೇಕು ನನಗೆ, ಅದೇನು ತಗೋಬೇಕು? ಅವನು ಔಷಧಿ ತಗೋಬೇಕು. ಇದು ತರ್ಕ ಎಲ್ಲ ಉಪಯೋಗಿಸ್ತಾರೆ ತರ್ಕನ. ಟೆಕ್ನಿಕಲಿ ಗೊತ್ತಿರೋದಿಲ್ಲ ಅಷ್ಟೇ. ಟೆಕ್ನಿಕಲಿ ಅದು ಪಾಲಿಶ್ ಆಗೋದು ಯಾವಾಗ ಅದನ್ನು ನೋಡಿದಾಗ, ಅದನ್ನೆಲ್ಲ ಆ ರೀತಿ ಟ್ರೈನ್ ಅಪ್ ಮಾಡಿದಾಗ ಏನಾಗ ಹೊಡಿಲಿಕ್ಕೆ ಎಲ್ರಿಗೂ ಬರುತ್ತೆ. ಆ ಟ್ರೈನ್ ಅಪ್ಪ ಹೊಡೆದಾಗ ಏನಾಗುತ್ತದೆ? ಅದು ಒಳ್ಳೆ ಯೋಧ ಅಂತ ಕರೀತಾರೆ. ಸುಮ್ಮನೆ ಹೊಡ್ಲಿಕ್ಕೆ ಪದಕ್ಕೆ ಅಡ್ಡ ಇಟ್ಟೇ ಇರ್ತಾರೆ ಯಾರು ಕೂಡ. ಅಷ್ಟು ಫೈಟಿಂಗ್ ಎಲ್ರಿಗೂ ಬರುತ್ತೆ, ಗೊತ್ತಾಯ್ತಾ? ಅದನ್ನು ಯೋಧ ಅಂತ ಕರೆಯೋದಿಲ್ಲ ಅವ್ರನ್ನ. ಯೋಧ ಅಂತ ಯಾರನ್ನು ಕರೀತಾರೆ? ಟೆಕ್ನಿಕಲಿ ಅಂತ ಕಲ್ತಿರ್ತಾರಲ್ಲ, ಯಾವ ಪಟ್ಟಿಗೆ ಯಾವ ಪಟ್ಟು ಹಾಕಬೇಕು, ಟೆಕ್ನಿಕಲಿ ಹೊಡಿಬೇಕು. ಅದಕ್ಕೆ ಅವನು ಒಳ್ಳೆ ಅದು ಎಕ್ಸ್ಪರ್ಟ್ ಅಂತ ಕರೀತಾರೆ. ಅದು ಅಭ್ಯಾಸ ಮಾಡ್ಕೊಂಡ್ರೆ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಗೊತ್ತಿರೋದೇನೆ ಶಾಸ್ತ್ರ ಓದ್ದಾಗ ಏನಾಗುತ್ತದೆ? ಒಂದು ಪರಿಷ್ಕೃತವಾಗುತ್ತೆ, ಪರಿಷ್ಕಾರ ಹೊಂದಿ ನೀಟಾಗಿ ಅದಕ್ಕೆ ಮಾಡಕ್ಕೆ ಬರುತ್ತೆ. ಸೋಯಂ ತರ್ಕೋ ಅನುಮಾನ ಇವ ಅಂತರ್ಭೂತೋ ಅಥವಾ ನ ಪ್ರಮಾಣ ತ್ರಿತ್ವ ಭಂಗ. ಇಷ್ಟೆಲ್ಲ ತರ್ಕದ ಬಗ್ಗೆ ಹೇಳಿ, ವಿಭಾಗಗಳನ್ನು ಹೇಳಿ, ಅದರ ಎಲ್ಲ ವ್ಯವಸ್ಥೆಗಳನ್ನು ಕೊಟ್ಟು, ದೃಷ್ಟಾಂತಗಳನ್ನು ಕೊಟ್ಟು, ಎಲ್ಲ ಒಪ್ಪಿಕೊಂಡು, ಇಷ್ಟೆಲ್ಲ ಹೇಳಿದ ಮಾತ್ರಕ್ಕೆ ತರ್ಕವನ್ನು ಮತ್ತೊಂದು ಪ್ರಮಾಣ ಅಂತ ಕರಿಬೇಕಾಗಿಲ್ಲ. ಪ್ರತ್ಯಕ್ಷ ಅನುಮಾನ ಆಗಮಾನ ಮೂರರಲ್ಲಿ ಅನುಮಾನದೊಳಗಿಂದ ಸೇರೋದ್ರಿಂದ ಅದು ಪ್ರಮಾಣ ಹೌದು, ಪ್ರತ್ಯೇಕ ಪ್ರಮಾಣ ಅಲ್ಲ ಅಷ್ಟೇ. ಉತ್ತಮ ಆಕ್ಷಿಪ್ಯ ಪರಿಹಾರ ಸಾಧೇತದ ನ ತರ್ಕೋ ಅನುಮಾನಂ. ಈಗ ಒಂದು ಪ್ರಶ್ನೆ ಹಾಕಿದ, ತರ್ಕನ ಅನುಮಾನದಲ್ಲಿ ಸೇರಿಸಿದ್ದೀರಿ, ಅದನ್ನು ಒಪ್ಪೋದಿಲ್ಲ, ಯಾತಕ್ಕೆ? ತರ್ಹಿ ತರ್ಕೇ ಹಿ ಪ್ರಾಮಾಣಿಕ ಹಾನಾದಿ ಆಪಾದ್ಯತೆ ರಚತ ಸಾಧ್ಯಂ ಭವತಿ ಅಪಸಿದ್ಧಾಂತಾತ್ ಪ್ರಮಾಣ ವಿರೋಧಾಚ್ಯ ಆರೋಪಿತ ಲಿಂಗತ್ವೇನ ಅಸಿದ್ಧೇಶ್ಚೈತಿ ಅಥ ಉಕ್ತಂ ದೂಷಣೇತಿ ದ್ವಿವಿಧಂ ಹಿ ಅನುಮಾನಂ. ಹಾಗೆ ಹೇಳ್ತಾನೆ ನೋಡಿ, ತರ್ಕನ ಅನುಮಾನ ಒಪ್ಪೋದಿಲ್ಲ. ಅನುಮಾನದಲ್ಲಿ ಏನ್ ಮಾಡ್ತೇವೆ ನಾವೀಗ? ಪರ್ವತದಲ್ಲಿ ಧೂಮ ಇದೆ, ಬನ್ನಿವಿದೆ, ಯಾವ ಏನಾದ್ರೆ ಅದಕ್ಕೋಸ್ಕರ ಧೂಮ ಇರುವುದರಿಂದ ಅಂತ ಹೇಳ್ತೇವೆ. ಸಾಧನೆ ಮಾಡ್ತಾ ಇದ್ದೇವೆ ನಾವು. ತರ್ಕದಲ್ಲಿ ಏನ್ ಮಾಡ್ತಾ ಇದ್ದೇವೆ ನಾವೀಗ? ಆಪಾದನೆ ಮಾಡ್ತಾ ಇದ್ದೇವೆ. ಆಪಾದನೆ ಮಾಡೋದು ತರ್ಕದ ನೇಚರ್, ಸಾಧನೆ ಮಾಡೋದು ಅನುಮಾನದ ನೇಚರ್. ಆದ್ದರಿಂದ ಅನುಮಾನದಲ್ಲಿ ಹೇಗೆ ಸೇರಿಸ್ತೀರಿ ನೀವೀಗ ಅಂತ ಕೇಳ್ತಾರೆ. ತಿಳಿತಾ? ಇಷ್ಟೆಲ್ಲ ಹೇಳಿ ಯಾವ ಕಾರಣದಿಂದ ಅನುಮಾನದಲ್ಲಿ ಸೇರಿಸ್ತೀವಿ ಅಂತ ಹೇಳಿ ಆಯ್ತು. ನಾವೀಗ ಅಲ್ಲಿ ಒಂದು ಅಬ್ಜೆಕ್ಷನ್ ತೆಗೆದವರು, ಈ ಕಾರಣದಿಂದ ಸೇರಿಸಲಿಕ್ಕೆ ಬರೋದಿಲ್ಲ. ನಾವು ಒಂದು ವಸ್ತುವನ್ನು ಸಾಧಿಸಲಿಕ್ಕೆ ಅನುಮಾನವನ್ನು ಉಪಯೋಗ ಮಾಡೋದ್ರಿಂದ ತರ್ಕದಲ್ಲಿ ಏನು ಸಾಧನೆ ಮಾಡಲಿಕ್ಕೆ ಹೋಗಿಲ್ಲ. ನಾವು ಏನು ಸಾಧನೆ ಮಾಡ್ತಾ ಇದ್ದೇವೆ? ಆಪಾದನೆ ಮಾಡ್ತಾ ಇದ್ದೇವೆ ಅಷ್ಟೇನೆ. ತರ್ತೇನೆ, ಆದ್ರಿಂದ ಅನುಮಾನದಲ್ಲಿ ಹೇಗೆ ಸೇರಿಸ್ತೀರಿ ಅಂತ ಕೇಳ್ತಾರೆ. ಅದು ನಚ್ಚೆ ತತ್ ಸಾಧ್ಯಂ ಭವತಿ ತರ್ಕೇಹಿ ಪ್ರಾಮಾಣಿಕ ಹಾನಾದಿ ಆಪಾದ್ಯತೆ. ಇಲ್ಲಿ ಆಪಾದನೆ ಮಾಡ್ತಾ ಇದ್ದೇವೆ. ನಚ ತತ್ ಸಾಧ್ಯಂ ಭವತಿ ಅಪಸಿದ್ಧ ಅಂತ. ಉದಾಹರಣೆಗೆ ಏಕಾದಶಿ ಉಪವಾಸ ಮಾಡೋದಿಲ್ಲ ಹೋದಲ್ಲ, ಅವ್ರಿಗೆ ಗೋಮಾಂಸ ತಿನ್ನು ಅಂತಾನೆ. ಗೋಮಾಂಸ ತಿನ್ನೋ ತಾತ್ಪರ್ಯನ ಇವನಿಗೂ ಇಲ್ಲ ಅವನಿಗೂ ಇಲ್ಲ. ನೋಡಿದ್ರೆ ಸಾಧ್ಯ ಅಲ್ಲ ಇದು, ಆಕ್ಚುಲಿ ಆಪಾದನೆ ಅಷ್ಟೇ. ಹೇಗೆ ಅನುಮಾನ ಆಗುತ್ತೆ? ಆರೋಪಿತ ಲಿಂಗತ್ವೇನ ಸಿದ್ಧೇಶ್ಚೇತಿ. ಮತ್ತು ಅಲ್ಲಿ ಆರೋಪಿತ ಹೇತು ಇಲ್ಲೇ ಇಲ್ಲ. ಹೀಗೆ ಒಪ್ಪೋದಾದರೆ ಹೀಗೆ ಮಾಡು, ಹೀಗೆ ಮಾಡೋದಾದರೆ ಹೀಗಾಗುತ್ತೆ ಅಂತ. ಅಲ್ಲಿ ಹಾಗಲ್ಲ, ಒನ್ನೆ ಇದೆ, ಬೆನ್ನಿ ಧೂಮ ಇದೆ, ಒನ್ನೆ ಇರಬೇಕು ಅಂತ ಹೇಳ್ತೇವೆ. ಇರೋದಾದರೆ ಅನ್ನೋ ಮಾತು ಉಪಯೋಗಿಸಲಿ, ಇದೆ ಇದೆ ಅಷ್ಟೇ. ಈ ವ್ಯತ್ಯಾಸಗಳಿದೆಯಲ್ಲ ಅಂತ ಕೇಳಿದರೆ ಅಥ ಉಕ್ತ ದೂಷಣೇತಿ. ಅದಕ್ಕೆ ಆಚಾರ ಹೇಳ್ತಾರೆ ತರ್ಕ ಅನುಮಾನ. ಆದರೆ ಯಾವ ಅನುಮಾನ ಅಂದರೆ ದೂಷಣ ಅನುಮಾನ ಅಂತ ಕರೆದು ಸಾಧನ ಅನುಮಾನ ಬರೀತಾರೆ. ದ್ವಿವಿಧಮ್ಮಿ ಅನುಮಾನಂ. ಅನುಮಾನ ಎಷ್ಟು ವಿಧ? ಎರಡು ವಿಧ. ಸ್ವಪಕ್ಷ ಸಾಧನಂ ಪರಪಕ್ಷ ದೂಷಣಂಚೇತಿ. ಸ್ವಪಕ್ಷ ಸಾಧನಂ ಅಂದರೆ ಸಾಧನ ಅನುಮಾನ, ಪರಪಕ್ಷ ದೂಷಣಂ ಅಂದರೆ ಏನು? ದೂಷಣ ಅನುಮಾನ ಅಂದರೆ ಸಾಧನ ಇದೆ, ಇದಿರೋದ್ರಿಂದ ಇದೆ ಅಂತ ಹೇಳಿದರೆ ಅದು ಸಾಧನ ಅನುಮಾನ, ಇದಿಲ್ಲ ಆದ್ದರಿಂದ ಇಲ್ಲ ಅಂತ ಹೇಳಿದರೆ ದೂಷಣ ಅನುಮಾನ ಅಷ್ಟೇ. ತತ್ರ ಆದ್ಯಂ ಯಥಾ ಸ್ವಪಕ್ಷ ಸಾಧನ ಅನುಮಾನ ಅಂದರೆ ಏನರ್ಥ? ಸ್ವಪಕ್ಷ ಸಾಧನ ಅನುಮಾನ. ದೂಷಣ ಅನುಮಾನ ಅಂದರೆ ಏನು? ಪರಪಕ್ಷ ದೂಷಣ ಅನುಮಾನ, ಪರಪಕ್ಷವನ್ನು ಖಂಡನೆ ಮಾಡೋದು, ಸ್ವಪಕ್ಷವನ್ನು ಸಾಧನೆ ಮಾಡೋದು. ಸಾಧನೆಗೆ ಉಪಯೋಗಿಸ್ತಕ್ಕಂಥ ಅನುಮಾನ ಸಾಧನ ಅನುಮಾನ, ದೂಷಣೆಗೆ ಉಪಯೋಗಿಸ್ತಕ್ಕಂಥ ಅನುಮಾನ ದೂಷಣ ಅನುಮಾನ. ತತ್ರಾದ್ಯಂ ಯಥ, ಮೊದಲನೇದು ಯಾವುದು ಅಂದರೆ ಪರ್ವತೋ ಅಗ್ನಿಮಾನ್ ಧೂಮವತ್ವಾ, ಪರ್ವತವು ಅಗ್ನಿಯನ್ನು ಹೊಂದಿದೆ, ಅದಕ್ಕೆ ಧೂಮವನ್ನು ಹೊಂದಿರುವುದರಿಂದ. ಇದೆಂಥ ಅನುಮಾನ? ಇದು ಸಾಧನಮಾನ. ಏನನ್ನು ಸಾಧನೆ ಮಾಡ್ತಾ ಇದ್ದೀವಿ ನಾವೀಗ? ಅಗ್ನಿನ. ಎಲ್ಲಿ? ಪರ್ವತದಲ್ಲಿ. ಇದು ಸಾಧನ ಅನುಮಾನ. ಈಗ ದೂಷಣ ಅನುಮಾನ. ದ್ವಿತೀಯಮಿ ದ್ವೇಧ, ಎರಡನೇದು ಯಾವುದು? ದೂಷಣ ಅನುಮಾನ. ಅದು ಎರಡು ವಿಧ ಪ್ರವರ್ತ. ದ್ವಿತೀಯ ದ್ವೇಧ ಪ್ರವರ್ತತೆ. ನಾಯಂ ನಿರಗ್ನಿಕ ಅನಿರ್ಧೂಮತ್ವಾತ್. ನಾಯಂ ನಿರಗ್ನಿಕ, ಇಲ್ಲಿ ಬೆಂಕಿ ಇಲ್ಲ ಅಂತ ಹೇಳಕ್ ಹೋಗಬೇಡ. ಯಾತಕ್ಕೆ ಅನಿರ್ಧೂಮತ್ವಾತ್, ಹೊಗೆ ಹೊಂದಿಲ್ಲದೇ ಇರುವುದರಿಂದ. ಹೊಗೆ ಹೊಂದಿಲ್ಲ ಅಂತ ಹೇಳಾಗಿಲ್ಲ, ಹೊಗೆ ಹೊಂದಿದೆ ಅಂದಮೇಲೆ ಏನಿರಬೇಕಲ್ಲಿ? ಧೂಮ ಇರಲೇಬೇಕು. ಅಲ್ಲ, ಅಗ್ನಿ ಇರಲೇಬೇಕು ಅಂತೇಳಿ. ಅಗ್ನಿ ಇರೋದಕ್ಕೇನಿದೆ ಕಾರಣ? ಧೂಮ ಇರಬೇಕೇನೆ ಕಾರಣ. ಸಿಂಪಲ್ ಆಗಿ ಧೂಮ ಇರೋದು ಅಗ್ನಿ ಇದೆ ಅಂತ ಹೇಳಿ ಸಾಧನಮಾನ. ನೀನು ಧೂಮ ಅಗ್ನಿ ಒಪ್ಪೋದಿಲ್ಲ ಹೋದಲ್ಲ, ಹಾಗೆ ಏನು ಮಾಡ್ಬೇಕಾಗಿತ್ತು? ನೀನೀಗ ಧೂಮನ ಒಪ್ಪಬಾರದು. ಧೂಮ ಒಪ್ಪೋದಿಲ್ಲ ಅಂತ ಹೇಳಾಗಿಲ್ಲ, ಯಾತಕ್ಕೆ? ಕಣ್ಣಿಗೆ ಕಾಣ್ತಾ ಇದೆ ಈಗ. ದೇರ್ಫೋರ್ ಇಲ್ಲ, ಹಾಗೆ ಹೇಳೋದಿಲ್ಲ ಅಂತಲ್ಲ. ಹಾಗಿದ್ರಿಂದ ಏನಾಯ್ತು ಈಗ? ಅಗ್ನಿ ಇಲ್ಲ ಅಂತ ಹೇಳಿದ ಮಾತು ಏನಾಯ್ತು? ಅದು ತಪ್ಪಾಯ್ತು. ಸೊ ದೂಷಣ ಅನುಮಾನ ಇದು ತಿಳ್ಕೊಂಡ್ರೆ ಸರಿ. ಇತಿವಾ ನಿರಗ್ನಿಕತ್ವಾಂಗೀಕಾರೆ ನಿರ್ಧೂಮತ್ವಾಭ್ಯುಪಗಮಃ. ಎರಡು ಫಾರಂ ಹೇಳುವುದು, ವಿಷಯ ಒಂದೇ, ಫಾರಂ ಎರಡು. ನಾಯಂ ನಿರಗ್ನಿಕ ಅನಿರ್ಧೂಮತ್ವ ಅಥವಾ ನಿರಗ್ನಿಕತ್ವ ಅಂಗೀಕಾರೆ ನಿರ್ಧೂಮತ್ವ ಅಭ್ಯುಪಗಮಃ. ನಿರಗ್ನಿತ್ವನ್ನು ಒಪ್ಪಿಕೊಳ್ಳೋದಾದ್ರೆ ದೇವ್ ಏನು ಒಪ್ಪಬೇಕಾಗತ್ತೆ? ಧೂಮನಂದು ಒಪ್ಪಿಕೊಳ್ಬೇಕಾಗತ್ತೆ ಅಂತ ಹೇಳು. ಎರಡು ಫಾರಂನ ಹೇಳಕ್ ಬರೋದು. ದೇವರು ಹಿಂದೆ ಬಂತಲ್ಲ, ದೇವರು ಸರ್ವಜ್ಞ ಅಂತ ಒಪ್ಪೋದಿಲ್ಲ ಅಂದ್ರೆ ಸರ್ವಕರ್ತ ಅಂತ ಒಪ್ಪಾರ್ದಾಗತ್ತೆ ಅಂತ ಹೇಳಿ. ಇಲ್ಲ ಇಲ್ಲ, ಸರ್ವಕರ್ತ ಅಂತ ಒಪ್ತೀನಿ ಅಂದ್ರೆ ಏನು ಒಪ್ಪಬೇಕಾಗಿದ್ದೀನಿ? ಈಗ ಸರ್ವಕರ್ತರು ಒಪ್ಪಲೆ, ಸರ್ವಜ್ಞತ್ವ ಒಪ್ಪಲೇಬೇಕು. ಇದು ಪದ್ಧತಿ. ಅತಿ ತನಿಷ್ಠ ಪ್ರಸಂಗ ರೂಪೇಣವ ತತ್ತ ದೂಷಣ ಅನುಮಾನೇ ತರ್ಕಸ್ಯ ಅಂತರ್ಭಾವ. ದೇರ್ಫೋರ್ ತರ್ಕ ಅಂಬುದು ಅನುಮಾನದಲ್ಲಿ ಸೇರುತ್ತೆ. ಎಂಥ ಅನುಮಾನದಲ್ಲಿ ಸೇರುತ್ತೆ ಅಂದ್ರೆ ದೂಷಣ ಅನುಮಾನ ಸೇರುತ್ತೆ. ಯಾವ ಸಮಸ್ಯೆ ಬರೋದಿಲ್ಲ. ಅದಕ್ಕೆ ಯಾರೋ ಓದಿದ್ದೀವಿ ಪ್ರಮಾಣ ಲಕ್ಷಣ ಅಂತ ಪ್ರಶ್ನೆ ಕೇಳಬಹುದು. ಇಡೀ ಪ್ರಮಾಣ ಕೇಳಿ, ಪರೀಕ್ಷೆ ಎಲ್ಲ ಕೇಳಿದ್ರೆ ಪರೀಕ್ಷೆ ಅಲ್ಲ. ಎಲ್ಲಿ ಕೇಳ್ತಾರೆ ಯಾವಾಗ ಕೂಡ? ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ ಅಂತಲ್ಲಿ ಕೇಳ್ತಾರೆ. ಈ ತರ್ಕ ಪ್ರತ್ಯೇಕ ಪ್ರಮಾಣ ಹೌದೋ ಅಲ್ಲೋ, ಪ್ರಮಾಣ ಎಷ್ಟಪ್ಪ? ಮೂರೊಂದು ಬಿಡ್ತಾರೆ. ತರ್ಕ ಪ್ರಮಾಣ ಹೌದೋ ಅಲ್ಲೋ, ಪ್ರಮಾಣ ಹೌದು. ಮತ್ತೆ ಮೂರಲ್ಲಿ ಮೂರು ನಾಲ್ಕಾಯ್ತಲ್ಲ, ಹಾಗಿದ್ರೆ ಮೂರು ಹೆಂಗಾಯ್ತು ಅಂತ ಕೇಳಿದ್ರೆ ಏನು ಹೇಳ್ಬೇಕಾಗ? ಅನುಮಾನದಲ್ಲಿ ಸೇರುತ್ತೆ. ಅನುಮಾನದಲ್ಲಿ ಹೇಗೆ ಸೇರುತ್ತೆ ನೋಡು, ಅಂದ್ರೆ ಸಾಧನೆ ಮಾಡ್ತೇವೆ. ಇಲ್ಲ ಅಂತ ಹೇಳ್ತೀವಿ, ಹೇಗೆ ಸೇರುತ್ತೆ ಅಂದ್ರೆ? ಇಲ್ಲ, ಅನುಮಾನ ಎರಡು ವಿಧ. ಆದ್ರೆ ಯಾವ್ದ್ರಲ್ಲಿ ಸೇರುತ್ತೆ ಇದು? ದೂಷಣ ಅನುಮಾನದಲ್ಲಿ. ಅವಾಗ ಏನರ್ಥ? ಅರ್ಥ ಮಾಡ್ಕೊಂಡಿದ್ದಾನೆ ಅಂತ ಅರ್ಥ. ಪರೀಕ್ಷೆ ಉದ್ದೇಶ ಏನು? ಆ ವಿಷಯ ಅರ್ಥ ಆಗಿದೆಯಲ್ಲ ಅಂತ ಕೇಳು. ಸೊ ಪ್ರಶ್ನೆ ಕೇಳು. ಜನರಲ್ಲಿ ಏನ್ ಮಾಡ್ತಾರೆ? ದಾರಿ ತಪ್ಪು ಸರಿತಿ ಮಾಡ್ತಾರೆ. ತಿಳಿತಿಲ್ಲ, ಅದು ಹೇಗಾಗುತ್ತೆ? ಸಾಧ್ಯನೇ ಇಲ್ಲ ಅಂತ ಹೇಳೋದಕ್ಕೆ ಹೋಗ್ತಾರೆ. ಅವಾಗ ಹೇಳ್ಬೇಕಾಗ, ಅದು ಸಾಧ್ಯ ಆಗುತ್ತೆ ಅಂದ್ರೆ ಮೇಷ್ಟ್ ಹೇಳಿದ್ದಾರೆ, ಹೇಳ್ಬೋದು. ಇದಾಗಿ ದೂಷ ಇರ್ತಾರೆ, ಇವ್ರು ಹೇಳಿದ್ದಾರೆ, ಹಾಗೆ. ಅವಾಗ ಏನಾಗುತ್ತೆ? ಇವರಿಗೆ ಹೇಳಿದ್ರು ಒಪ್ಪಿಸ್ತಾರೆ ಹೊರತು ಏನಾಗಿಲ್ಲ ಇವನಿಗೆ, ಅರ್ಥ ಆಗಿಲ್ಲ ಅಂತ. ಅವ್ರು ಯಾವ ರೀತಿ ಪ್ರಶ್ನೆ ಕೇಳಿದ್ರು ಕೂಡ ಈ ವಿಷಯ ತಿಳ್ಕೊಂಡ್ಮೇಲೆ ಅದನ್ನೇ ಪರ್ಫೆಕ್ಟ್ ಪರ್ವ ಸಾಧನೆ ಮಾಡ್ತಾ ಹೊರತಾಗಿ ಏನಂತ ಕರೀತಾರೆ ಅದನ್ನ? ಅವ್ರಿಗೆ ಅರ್ಥ ಆಗಿದೆ, ಕೊನೆ ಗುಡ್ ಅಂತ ಹೇಳ್ತಾರೆ, ಸರಿ ಅಂತ ಹೇಳ್ತಾರೆ. ದೂಷಣಾನುಮಾನೇ ತರ್ಕಸ್ಯ ಅಂತರ್ಭಾವ ಪ್ರಸಂಗ ರೂಪಾನುಮಾನೇ ಚ ಸಾಧ್ಯವತ್ ಅಪಾದ್ಯಸ್ಯ ಪ್ರಮಾಣ ವಿರೋಧಾದಿ ಅಸಿದ್ಧಿಶ್ಚ ದೂಷಣಮಿತಿ ದ್ವಕ್ಷತೀತಿ ನ ಕಶ್ಚಿತ್ ವಿರೋಧ ಇತಿ ಏತದರ್ಥ ಏವ ಸೋಗ ವಿಭಾಗ. ಇದೊಂದು ಸ್ವಾರಸ್ಯ ಇದೆ. ಏನಿಲ್ಲಿ ಅನುಮಾನದಲ್ಲಿ ಯಾವಾಗಲೂ ಏನಿರಬೇಕು ಅಂದರೆ, ಅನುಮಾನ ಫಂಕ್ಷನ್ ಮಾಡಬೇಕಾದ್ರೆ ಎರಡು ಇರಲೇಬೇಕು. ಅದಕ್ಕೆ ಒಂದು ಸಿದ್ಧಿ, ಒಂದು ವ್ಯಾಪ್ತಿ ಅಂತ. ಒಂದು ಸಿದ್ಧಿ, ಒಂದು ವ್ಯಾಪ್ತಿ. ಸಿದ್ಧಿ ಅಂದ್ರೇನು? ಸರಿಯಾಗಿ ನೆನಪಿಟ್ಕೊಂಡಿರ್ಬೇಕು. ಇವತ್ತು ಪರ್ವತದಲ್ಲಿ ಧೂಮ ಇದೆ, ಆದ್ರಿಂದ ಏನಿರಬೇಕಲ್ಲಿ? ಬೆಂಕಿ ಇದೆ ಅಂತ ಹೇಳಿದ. ಯಾವುದರ ಆಧಾರದ ಮೇಲೆ ನೀವು ಬೆಂಕಿ ಇದೆ ಅಂತ ಹೇಳ್ತಿದ್ದೀರಿ? ಧೂಮ ಇರೋದ್ರ ಮೇಲೆ. ಧೂಮ ಏನಾಗಿರಬೇಕದು? ಪ್ರೂವ್ ಆಗಬೇಕು. ಧೂಮದ ಸಿದ್ಧಿ ಅಂದ್ರೆ ಅದೇನೆ, ಧೂಮ ಅಲ್ಲಿರಬೇಕು. ಧೂಮ ಇದ್ರೆ ಮುಂದಿನ ಪ್ರಶ್ನೆ ಇರುತ್ತೆ. ಅದಕ್ಕೆ ಸಿದ್ಧಿ ಅಂತ ಕರೀತಾರೆ. ಸಿದ್ಧಿ ಅಂದ್ರೆ ಏನು? ಸಿದ್ಧಿ ಹೇತು ಸಾಧ್ಯದಲ್ಲಿ ಇರ ಪಕ್ಷದಲ್ಲಿ ಇರಬೇಕು. ಏನಂತ ಕರೀತಾರೆ? ಸಿದ್ಧಿ. ಅದು ಒಪ್ಕೊಂಡ್ಬಿಟ್ರೆ ಮುಂದಿನ ಪ್ರಶ್ನೆ, ಅದ ಇಲ್ಲ ಅಂದ್ರೆ ಪ್ರಶ್ನೆನೇ ಬರಲಿಲ್ಲ. ಅದು ಸಿದ್ಧಿ ಅದು. ಎರಡನೇದಾಗಿ ಧೂಮ ಇದೆ, ಕರೆಕ್ಟು. ಆದ್ರೆ ಇನ್ನೂ ವ್ಯಾಪ್ತಿ ಇರಬೇಕು. ಆಮೇಲೆ ಧೂಮ ಇದ್ ಪರ್ವತದಲ್ಲಿ ಬೆಂಕಿ ಇದೆ, ಅಲ್ಲಿ ಪಾತ್ರೆಗಳು ಇರುವುದರಿಂದ ಅಂತ ಹೇಳಿದ. ಪಾತ್ರೆಗಳಿದ್ಮೇಲೆ ಏನಿರಬೇಕಾಗಿಲ್ಲ? ಬೆಂಕಿ ಇರುವ ನೆಸಿಟಿ ಏನೂ ಇಲ್ಲ. ಆದ್ರೆ ಧೂಮ ಇದ್ರೆ ಏನಾಗುತ್ತೆ? ಬೆಂಕಿ ಇರಲೇಬೇಕಾಗಿ. ಸೊ ಇರುವಿಕೆ ಒಂದಾಗಬೇಕು. ಇರುವಿಕೆಗೂ ಮತ್ತು ಸಾಧ್ಯಕ್ಕೆ ಏನು ಸಂಬಂಧ ಇರಬೇಕು? ವ್ಯಾಪ್ತಿ ಇರಬೇಕು. ವ್ಯಾಪ್ತಿ ಅಂದ್ರೆ ಏನು? ಅವಿನಾಭಾವ, ಪ್ರತ್ಯೇಕವಾಗಿ ಇಲ್ಲದಿರುವಿಕೆ, ಜೊತೆಯಾಗಿರುವಿಕೆ ಅಂತ ಅರ್ಥ. ಸಾಹಚರ್ಯ ನಿಯಮ, ಸಾಹಚರ್ಯ ನಿಯಮ, ಸಹಚರ ಸಾಹಚರ್ಯ ನಿಯಮ. ಯಾವಾಗಲೂ ಒಟ್ಟಾಗಿರುವಿಕೆ ಅಂತ ಅರ್ಥ. ಒಮ್ಮೊಮ್ಮೆ ಒಟ್ಟಾಗಿದ್ರೆ ಸಾಲದು. ಯಾವಾಗಲೂ ಒಟ್ಟಾಗಿರುವಿಕೆ ಏನಂತ ಕರೀತಾರೆ? ಅವಿನಾಭಾವ. ವಿನಾ ನಭವತೀತಿ ಅವಿನಾಭಾವ. ವಿನಾ ನಭವತಿ, ಬಿಟ್ಟಿರ್ಲಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಬಿಟ್ಟಿರ್ಲಕ್ಕೆ ಸಾಧ್ಯ ಇಲ್ಲದಿರುವಿಕೆ. ಒಂದ್ ಕಡೆ ಬಿಟ್ಟಿದ್ರು ಹೊರಟೋಯ್ತು ಅದು. ಮತ್ತೆ ಧೂಮ ಇದ್ದಲ್ಲಿ ಬೆಂಕಿ ಇರುತ್ತೆ ಅನ್ನೋ ಮಾತಿಗೆ ಒಂದೇ ಎಕ್ಸೆಪ್ಷನ್ ಸಿಗುತ್ತೆ ಎಲ್ಲಾರು ಕೂಡ? ಎಲ್ಲರೂ ಸಿಗುತ್ತಾ? ಅದಕ್ಕೆ ವ್ಯಾಪ್ತಿ ಅಂತ ಕರೀತ. ಒಂದ್ ಕಡೆ ಸಿಕ್ಕರು ಏನಾಯ್ತು ಅಲ್ಲಿಗೆ? ವ್ಯಾಪ್ತಿ ಅಲ್ಲ, ಮಿಗಿಲು ಇಬ್ರು ಜೊತೆ ಬರ್ತಿದ್ರು ಯಾವಾಗಲೂ ಕೂಡ. ಆಮೇಲೆ ಇವತ್ತು ಬರಲಿಲ್ಲ, ಯಾಕೆ ಅಂತ ಕೇಳಿದೆ. ಅಯ್ಯೋ ಇಬ್ಬರದ್ದು ಯಾವುದೋ ಕೆಲಸಕ್ಕೆ ಬಂದಿದ್ರು, ಮುಗಿದೋಯ್ತು, ಅವ್ರು ಹೊರಟೋಗ್ಬಿಟ್ರು ಅಂತ ಹೇಳ್ತಾರೆ. ಮುಗಿದೋಯ್ತು ಆ ವ್ಯಾಪ್ತಿ, ಕೆಲಸನೂ ಮುಗೀತು, ಏನು ಮುಗೀತಲ್ಲಿಗೆ? ವ್ಯಾಪ್ತಿನೂ ಮುಗಿದೋಯ್ತು. ಆದ್ರೆ ಹಾಲು ಬೆಳಗಿರೋದು ಎಂಥದ್ದು? ಅದು
ವ್ಯಾಪ್ತಿ ಹಾಲು ಬೆಳಗಿರುತ್ತದೆ. ಎಂತ ವ್ಯಾಪ್ತಿ ಅದು? ಹಾಲಿರೋರಿಗೆ ಇರಲೇಬೇಕು, ಚೇಂಜ್ ಆಗೋ ಸಾಧ್ಯನೇ ಇಲ್ಲ. ಇದು ಅರ್ಥ ಮಾಡ್ಕೊಂಡ ಮೇಲೆ ವ್ಯಾಪ್ತಿಯ ಲಕ್ಷಣ ಸಿದ್ಧಿ ವ್ಯಾಪ್ತಿ ಎರಡಾಯ್ತು. ಈಗ ಈಗ ಇಷ್ಟೆಲ್ಲ ಅರ್ಥ ಮಾಡ್ಕೊಂಡು ಈ ವಾಕ್ಯ ಅರ್ಥ ಆಗುತ್ತೆ. ನಾವು ಏನು ಹೇಳಿದ್ವಿ, ನಾವೀಗ ಪರ್ವತದಲ್ಲಿ ಧೂಮ ಬೆಂಕಿ ಒಪ್ಪೋದಿಲ್ಲ ಹೋದಲ್ಲೋ, ಆಯ್ತು ಧೂಮನ ಉಪ್ಪು ಬೇಡ ಅಂತ ಹೇಳಿದ್ವಿ. ಧೂಮನ ಉಪ್ಪು ಬೇಡ ಅಂತ ಹೇಳಿದಾಗ ನಾವು ಏನು ಮಾಡಿರ್ತೀವಿ, ಅಗ್ನಿ ಒಪ್ಪದೆ ಹೋದರೆ ಧೂಮ ಒಪ್ಪಬಾರ್ದು ಅಂತ ಹೇಳಿದ್ವಿ. ತಿಳಿತಿಲ್ಲ, ಅಗ್ನಿ ಒಪ್ಪದೆ ಹೋದರೆ, ನಾವು ಅಗ್ನಿ ಒಪ್ಪಿದ್ದೇವೆ ಆ್ಯಕ್ಚುಲಿ, ಆ ಒಪ್ಪದೆ ಹೋದರೆ ಅಂತ ಹೇಳ್ತೇವೆ. ಅವನು ಏನು ಹೇಳಬಾರ್ದು, ಅವನು ನೀವು ಒಪ್ಪಿದ್ದೇನೆ ಒಪ್ಪದೆ ಹೋದರೆ ಯಾಕಂತ ಕೇಳಿದರೆ ನಿನ್ನ ದೃಷ್ಟಿಯಿಂದ ಹೇಳ್ತಿದ್ದೇವೆ ಅಂತ ಅರ್ಥ. ಅರ್ಥ ಆಯ್ತಾ? ಈಗ ಇಲ್ಲಿ ಅಸಿದ್ಧಿ ಎಂಬುದು ದೋಷ ಅಲ್ಲ. ಯಾರಿಗೆ ಸಿದ್ಧಿ ಆಗಿದ್ರೆ ಸಾಕಿದ್ದು? ಅವನು ಒಪ್ಕೊಂಡಿದ್ದಾನೆ ಅಗ್ನಿ ಇಲ್ಲ ಅಂತ ಹೇಳಿ, ಅವನ ದೃಷ್ಟಿಯಿಂದ ಅಗ್ನಿ ಇಲ್ಲ ಅಂತ ಒಪ್ಪೋದಾದ್ರೆ ಏನು ಒಪ್ಪಾರ್ದು ಏನಾಗಿದ್ರೆ ಧೂಮನ ಒಪ್ಪಿಕೊಡುದು. ಇದು ತರ್ಕದಲ್ಲಿ ಯಾವಾಗಲೂ ಕೂಡ ಏನು ಆರೋಪ ಮಾಡಕ್ಕಂತ ಬೇಸಿಸ್ ಮಾಡ್ಕೊಂಡಿದ್ದೇವೆ ಅದನ್ನ ನಾವು ಒಪ್ಪಕ್ಕಾಗಿಲ್ಲ, ಯಾರು ಒಪ್ಪಿದ್ರೆ ಸಾಕು. ಅಂದ್ರೆ ಸಿದ್ಧಿ ಅನ್ನೋದು ಯಾರಿಗೆ ದೃಷ್ಟಿಯಿಂದ ಹೇಳ್ತೋ ಅವನಿಗೆ ಇದ್ರೆ ಸಾಕು, ನಮಗೆ ಸಿದ್ಧಿ ಇರಬೇಕಾಗಿಲ್ಲ. ಇದು ವಿಶೇಷ, ಇದೆಲ್ಲ ಯಾವುದಕ್ಕೆ ತರ್ಕಕ್ಕೆ ಕೆಲವು ಸ್ಪೆಷಲ್ ಪಾಯಿಂಟ್ಸ್ ಅಷ್ಟೇ, ಮತ್ತೇನು ಅಲ್ಲ. ಮತ್ತಿನ್ನೇನು ಹೇಳಿದ, ಪರ್ವತದಲ್ಲಿ ಒಂದೇ ಇಲ್ಲದೆ ಹೋದರೆ ಧೂಮನ ಇರಕೂಡ್ದು ಅಂತ ಹೇಳಿದ. ಏನ್ರಿ ಧೂಮ ಇಲ್ಲ ಅಂತ ಹೇಳ್ತಿರಲ್ಲ ಅಂದರೆ, ಧೂಮ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ, ನೀನು ಒಲ್ಲಿ ಇಲ್ಲ ಅಂತ ಹೇಳಿ ಇರಬೇಕಾಗಿ ನಿನಗೆ ಆಪಾದನೆ ಮಾಡ್ತಿದ್ದೇವೆ ಅಷ್ಟೇನೆ. ಆದ್ರೆ ದೋಷ ಅಲ್ಲ ಇದು. ಉಳಿದವರು ಇರ್ತಕ್ಕಂಥ ನೋಡಿದ್ರೆ ಅಷ್ಟ ಗಂಡಿ ಕಾಣ ಧೂಮ ಇಲ್ಲ ಅಂತ ಹೇಳಿ ಎಂಥವ್ರು ನೀವು ಅಂತ ಕೇಳಿದರೆ, ನಾವು ಹೇಳ್ತಿರೋದು ನಿನ್ನ ಪ್ರಕಾರ ಮಾತಾಡೋದಾದ್ರೆ ಇಲ್ಲ ಅಂತ ಹೇಳುತ್ತೆ. ದೇರ್ಫೋರ್ ಈ ಆರೋಪದ ಕಾನ್ಸೆಪ್ಟ್ ಇಲ್ಲಿರೋದ್ರಿಂದ ಅಸಿದ್ಧಿ ಮತ್ತು ವ್ಯಾಪ್ತಿಗಳಿಗೆ ಹೊಸ ರೀತಿ ಅರ್ಥ ಮಾಡಬೇಕು ಎಂದು ತಿಳಿಸಿದೆ. ಹೀಗಾಗಿ ತರ್ಕದ ಬಗ್ಗೆ ಎಲ್ಲ ವಿಷಯದ ಮಾಹಿತಿ ಕೊಟ್ಟಂತೆ ಆಯಿತು. ತಥಾಪಿ ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ಆಯ್ತು, ಈಗ ಹೆಚ್ಚಾದಿತ್ರದಯಂ ಪ್ರಮಾಣ, ಪ್ರತ್ಯಕ್ಷಾದಿ ಮೂರು ಪ್ರಮಾಣ ಅನ್ನೋದ್ರ ಬಗ್ಗೆ ಗಟ್ಟಿಯಾಗಿ ಬಿಡುತ್ತೆ. ಉಳಿದು ಹೋದ್ರೆ ಮೂರು ನಾಲ್ಕು ಐದು ಆರು ಎಷ್ಟು ಬೇಕಾದ್ರೆ ಹೇಳ್ಬೋದು. ನಿಮ್ಮದು ಸರಿ ನಮ್ಮದು ಸರಿ ಅಂದ್ರೆ ಏನಲ್ಲ ಅದು? ಸಿದ್ಧಾಂತ ಅಲ್ಲ. ಇದೇ ಸರಿ ಅಂತ ಹೇಳಿದಾಗ ಏನಾಗುತ್ತದ? ಅದು ಸಿದ್ಧಾಂತ. ವಿಟ್ನೆಸ್ ಯಾವಾಗ ಆಗ್ತಾನೆ? ನಾನು ಕಂಡಿರ್ಬೋದು ಕಂಡಿಲ್ದರು ಅಂತ ಕೇಳಿದ್ರೆ ಇವನ ಅಂತ ಬಿಟ್ಟು ಕಳಿಸ್ಬಿಟ್ರಿ ಆ ಕಡೆ. ಆ ವಿಟ್ನೆಸ್ ಏನು ಹೇಳ್ಬೇಕು ಯಾವಾಗಲೂ ಕೂಡ, ಯಾವ ವಿಷಯ ಹೇಳಕ್ಕೊಟ್ಟರೆ ನಾವು ಕನ್ಫರ್ಮ್ ಮಾಡಿ ಹೌದು ಅಫರ್ ಮಾಡಿ ಹೇಳಬೇಕು, ಅವಾಗ ವಿಟ್ನೆಸ್ ಆಗ್ತಾನೆ ಅಂದ್ರೆ ಅರ್ಥ ಇಲ್ಲ. ಹಾಂ, ಯಾವುದಲ್ಲ ಮೂರು ಒಪ್ತಾರೆ, ಇನ್ನೇನೋ ಸೇರಿಸ್ಕೊಂಡು ಹೋಗ್ತಾರೆ, ಅದನ್ನೆಲ್ಲ ಮುಂದೆ ಖಂಡನೆ ಮಾಡ್ತಾರೆ. ಈಗ ನಡೀತಿಲ್ಲ, ಅದು ಹೆಚ್ಚು ಮಾಡ್ತಾರೆ ಕಡಿಮೆ ಮಾಡ್ತಾರೆ, ಎಲ್ಲಾದ್ರೂ ಯಾವುದನ್ನು ಎಲ್ಲರೂ ಸೇರಿಸ್ಬಿಡ್ತಾರೆ. ಅರ್ಥ ಆಯ್ತಾ? ತರ್ಕನ್ ಪ್ರಮಾಣ ಅಲ್ಲ ಅಂತ ಹೇಳ್ತಾರೆ, ಮುಂದೆ ಸ್ಮೃತಿನೇ ಪ್ರಮಾಣ ಅಲ್ಲ ಅಂತ ಹೇಳ್ತಾರೆ. ತಿಳಿತಿಲ್ಲ, ಪ್ರತ್ಯಕ್ಷ ಒಪ್ಪಿದ್ರು ಕೂಡ ಪ್ರತ್ಯ ಎಲ್ಲ ವೆರೈಟಿ ಒಪ್ಪೋದಿಲ್ಲ, ಅದೊಂದು ಪ್ರಾಬ್ಲಮ್. ಮತ್ತೆ ಅನುಮ ಅದೇ ಹೇಳ್ತಿರೋದು, ತರ್ಕಕ್ಕೆ ಓವರ್ ಇಂಪಾರ್ಟೆನ್ಸ್ ಕೊಡ್ತಾರೆ, ಡ್ಯೂ ಇಂಪಾರ್ಟೆನ್ಸ್ ಕೊಡೋದು ಕರೆಕ್ಟ್. ಅದು ಓವರ್ ಅಂಡ್ಯೂ ಇಂಪಾರ್ಟೆನ್ಸ್ ಕೊಡಬಾರ್ದು ಯಾವಾಗ ಕೂಡ. ಅಂಡ್ಯೂ ಇಂಪಾರ್ಟೆನ್ಸ್ ಕೊಡ್ತಾರೆ ತರ್ಕದಿಂದನೇ ಒಪ್ಪಬೇಕು ವಿಷಯ. ಅವರು ಕಣ್ಣಿ ಕಂಡ್ರೆ ಒಪ್ಪೋದಿಲ್ಲ, ತರ್ಕ ಸರಿ ಒಪ್ಪಿದ್ರೆ ಮಾತ್ರ ಒಪ್ಪೋದು. ಹೇಳಿದ್ದೇನೆ ಇಂದ್ರ ಸತ್ಯ ಎಷ್ಟೋ ಸತ್ಯ. ಅವನೇನು ಹೇಳಿದ, ಈ ಬರೋ ಇವತ್ತು ಟೆಲಿಗ್ರಾಮ್ ಬಂದಿದೆ ಅವನೇ, ನಾನು ಬರೋದಿಲ್ಲ ಅಂತ ಹೇಳಿಬಿಟ್ಟು ತಿಳಿತಾ ಟೆಲಿಗ್ರಾಮ್ ಓದೇ ಇಟ್ಟುಬಿಟ್ಟ. ಆಮೇಲೆ ನೋಡಿದ ಬಂದುಬಿಟ್ಟ ಅವನು. ತರ್ಕಕ್ಕೆ ಎಂಥವ್ರು ಅಂತ ಕೇಳಿದರೆ, ನೀನು ಟೆಲಿಗ್ರಾಮ್ ಕೊಟ್ಟಿದ್ದಿ ಬರೋದಿಲ್ಲ ಅಂತೀರಿ, ಆದರೆ ನೀವು ಎದುರಿ ಬಂದಿದ್ರು ಒಪ್ಪೋದಿಲ್ಲ ನಾನು. ಇಂಥ ವಾದ ಅವನು ಹೇಳಿದ್ದಿಲ್ಲ, ನಮ್ದು ಹಾಗಲ್ಲ, ಟೆಲಿಗ್ರಾಮ್ ಕೊಟ್ಟಿರ್ಬೋದು ಎರಡು ಸತ್ತು ಹೇಳಿರ್ಬೋದು, ಮತ್ತೆ ಅವನು ಒಂದು ಮತ್ತೆ ಬರ್ತೀನಿ ಅಂತಾನೆ ಬರಲ್ಲ ಅಂತ, ಬರ್ತೀನಿ ಅಂತಾನೆ ಬರಲ್ಲ ಅಂತ, ಕೊನೆಗೆ ಬಂದೇ ಬಿಟ್ಟ ಅವನು. ನೋಡಿ ಬರಲ್ಲ ಅಂತ ಹೇಳಿದ್ದು ಬಂದಿರ್ತಾರೆ, ಹೀಗೆ ಕೇಳ್ತೀವಿ ನಾವು. ಅಷ್ಟು ಹೇಳಿದ್ದು ಹೇಗೆ ಬಂದಿ ಅಂತ ಕೇಳ್ತೇವೆ ಹೊರತು ಹಾಗೆ ಹೇಳಿದ್ದಾರು ಬಂದಿಲ್ಲ ಅಂತ ಹೇಳೋಕೆ ಹೋಗದೆ. ಯಾವ್ದು ಪ್ರೂವ್ ಇದೀಗ? ಒಂದಿರ ಪ್ರೂವ್ ಆಗಿಬಿಟ್ಟಿದೆ, ಒಂದಿರೋದು ಪ್ರೂವ್ ಆದಮೇಲೆ ಯಾವುದನ್ನು ಒಪ್ಪಬೇಕು ನಾವೀಗ? ಯಾವ ಪ್ರತ್ಯಕ್ಷ ಒಬ್ಬ ಯಾವುದೋ ಒಂದು ಕಾರಣ ಇರಬಹುದು ಅಂತೂ ಬಂದಿದ್ದಾನೆ, ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ, ಬಟ್ ಒಪ್ಪಿ ಆಗಿದೆ ಈಗಾಗಲೇ. ಅವಾಗ ಏನು ಹೇಳಿದ್ರು, ಹೌದು ಬರಲಿಲ್ಲ ಅಂತ ಅಂದ್ಕೊಂಡಿದ್ದೆ, ಏನೋ ಪ್ರಾಬ್ಲಮ್ ಇತ್ತು ಆಗಲಿಲ್ಲ, ನಾನು ಈ ರೀತಿ ಯೋಚನೆ ಮಾಡಿದೆ, ಬೆಳಿಗ್ಗೆ ಹೊರಟು ಬರೋ ಸಾಧ್ಯತೆ ಇಲ್ಲ ಅಂತೇಳಿ ಯಾರೋ ಒಬ್ಬರು ಫೇಟಲ್ರಿ ಖಾಲಿ ಇದ್ದ ಸೀಟು ಬಂದುಬಿಟ್ಟೆ ಅಂತ ಹೇಳ್ತಾರೆ ಅಷ್ಟೆ. ನಡೀತಿಲ್ಲ, ನನಗೆ ದುಡ್ಡಿಲ್ಲ, ಯಾರೋ ಕರ್ಕೊಂಡ್ಬಂದ್ರು ಬಂದುಬಿಟ್ಟೆ ಅಷ್ಟೆ. ನಾವೇನು ಮಾಡಿದ್ವಿ, ಬಸ್ಸಲ್ಲಿ ಬರೋ ಸಾಧ್ಯನ ನಾವು ಯೋಚನೆ ಮಾಡಿದ್ವಿ ಅಷ್ಟೇ. ಬಟ್ ಬಸ್ಸಲ್ಲೇ ಬರೋ ನಿಮ್ಮ ಇಲ್ವಲ್ಲ, ಬರಲಿಕ್ಕೆ ಬೇಕಾದ ದಾರಿ ಇದೆ. ಇನ್ನೊಬ್ರು ಬಂದ ಬಂದ ಅಂತಾರೆ, ಅಲ್ಲಿ ಬರಲಿಲ್ಲ, ಒಳಗೆ ಬಂದೆ ಅಂತ ಈ ನೋಡಿದ್ವಿ ಬಂದ ಅಂತ ಹೋಗಿಬಿಟ್ಟಿದ್ದಾರೆ. ಅಲ್ಲಿ ಬಂದ ಬ್ಯಾಡ್ ನ್ಯೂಸ್ ಬಂತು, ವಾಪಸ್ ಹೋಗಿಬಿಟ್ಟೆ ಅಷ್ಟೇ. ಈಗ ನೋಡಿದ್ದೆ ಇರಲೇಬೇಕು ಅಂತೇನಿಲ್ಲ. ತಿಳಿತಿಲ್ಲ, ಅಂದರೆ ಆ ವಿಷಯಕ್ಕೆ ಒಟ್ಟಿನ ಮೇಲೆ ಸೈನ್ಸ್ ಸಬ್ಜೆಕ್ಟ್ ಒಂದು ಅಪ್ರೋಚು, ಸೈಂಟಿಫಿಕ್ ಅಪ್ರೋಚು ನಮ್ಮ ಫಿಲಸಾಫಿಕಲ್ ಅಪ್ರೋಚ್ ಎರಡೂ ಒಂದೇನೆ. ಸೈನ್ಸ್ ಪ್ರಕಾರ ಹೇಳುತ್ತೆ, ಎಷ್ಟೇ ಥಿಯರಿ ಇರ್ಬೋದು ನಿಮಗೀಗ, ಒಂದು ಯಾವುದೋ ಸಿಕ್ತು ರಾಂಗ್ ಏನು ಸಿಕ್ತು, ಏನು ಮಾಡಬೇಕಾಗ? ಇದು ಥಿಯರಿ ಚೇಂಜ್ ಮಾಡಬೇಕು, ಗೊತ್ತಾಯ್ತು, ಥಿಯರಿ ಚೇಂಜ್ ಮಾಡಬೇಕೆ ಹೊರತು ಅದನ್ನು ಅಲಗಡಿಬಾರ್ದು. ಅದು ಹೇಳಿದಾನ, ಟೋಪಿ ತಕ್ಕಂತೆ ತಲೆ ಕಟ್ ಮಾಡಬಾರ್ದು, ತಲೆ ತಕ್ಕಂತೆ ಟೋಪಿ ತರಬೇಕು. ಫ್ಯಾಕ್ಟ್ರಿ ತಕ್ಕಂತೆ ಥಿಯರಿ ಮಾಡಬೇಕೆ ಹೊರತು ಥಿಯರಿ ತಕ್ಕಂತೆ ಫ್ಯಾಕ್ಟ್ರಿಯನ್ನು ಏನು ಮಾಡಬಾರ್ದು, ಕಟ್ ಮಾಡೋಕ್ಕೆ ಹೋಗಬಾರ್ದು. ಇದು ಶಾಸ್ತ್ರನೂ ಹಾಗೆ ಆಚಾರ ಗುಟ್ಟು ಕಣ್ಣಿಗೆ ಕಂಡ ಮೇಲೆ ಅದನ್ನು ಸಾಧಿಸಬೇಕೆ ಹೊರತು ಅದನ್ನು ಅಲ್ಲ ಗಣ್ಣಿ ಕಂಡಿಲ್ಲ ಕಂಡಿದ್ರು ಕೂಡ ತರ್ಕಕ್ಕೆ ವಿರೋಧವಾಗುತ್ತಾ ಸಾಧಿಸಿಲ್ಲ ಅಂತ ಹೇಳಕ್ಕೆ ಹೋಗಬಾರ್ದು, ಅದು ತಪ್ಪು. ಇದೆಲ್ಲ ಬೇಸಿಕ್ ಪ್ರಿನ್ಸಿಪಲ್ಸ್. ಫಿಲಾಸಫಿ ಓದಬೇಕಾದ್ರೆ ಏನು ಗೊತ್ತಿರಬೇಕು ನಮಗೆ ಸ್ಪಷ್ಟ, ನಾವು ಜೀವನ ದುಃಖ ಬಂದಾಗಿದೆ ಈಗಾಗಲೇ, ದುಃಖ ಅನುಭವಿಸಿದ್ದ ಆಗಿಬಿಟ್ಟಿದೆ ಈಗಾಗಲೇ. ಸೊ ಸಾವಿರ ಜನ ಬಂದು ಹೇಳ್ಬೋದು ಜೀವ ಈಶ್ವರ ಒಂದೇ ಅಂತೇಳಿ, ಏನು ಸಾಧ್ಯ ಇಲ್ಲ ಒಪ್ಲಕ್ಕೆ ನಾವೀಗ? ಸಾಧ್ಯ ಇಲ್ಲ. ಅದಕ್ಕೆ ಈಶ್ವರ ಲಕ್ಷಣ ಏನು? ಈಶ್ವರ ಲಕ್ಷಣ ಏನು? ಆನಂದಪೂರ್ಣ. ನಮ್ಮಲ್ಲಿ ಏನು ಬಂದಿದೆ? ದುಃಖ ಕಂಡಾಗಿದೆ ಈಗಾಗಲೇ. ಸೊ ಎಷ್ಟು ಜನ ಹೇಳಿದ್ರು ಏನಂತೀವಿ ನಾವು ಅದಕ್ಕೆ? ಅದು ಭಾರಿ ದೊಡ್ಡವರು ಪಾಪ ಯಾಕೆ ತಪ್ಪಾಡ್ತಾರೋ ಗೊತ್ತಾಗೋದು ಅಂತಾರೆ ಅಷ್ಟೇ ಹೊರತು ಏನು ಒಪ್ಪೋದಿಲ್ಲ. ಅಷ್ಟೇ ಹೇಳ್ತಾರೆ ಅಂದ್ಮೇಲೆ ಇರ್ಬೋದು ಅಂತ ಒಪ್ಪೋದಿಲ್ಲ. ಆದ್ರೆ ನಮ್ಮ ಅನುಭವ ಗೊತ್ತಾಗ್ಬಿಡುತ್ತೆ, ನಾವು ದೇವರು ಒಂದಲ್ಲ ಅಂತ ಹೇಳೋದಕ್ಕೆ ಯಾವ ಪ್ರೂಫು ಬೇಕಿಲ್ಲ, ಯಾವ್ದು ಸಾಕು ಅದಕ್ಕೀಗ ಅನುಭವ ಸಾಕು. ಅದನ್ನೆಲ್ಲ ಮುಂದೆ ಇದೆಲ್ಲ ಬೇಸಿಕ್ ಗೊತ್ತಿದ್ರೆ ಮುಂದೆ ಅದೆಲ್ಲ ಎಕ್ಸ್ಪ್ಲನೇಷನ್ ಗೊತ್ತಾಗ. ಏನ ಸ್ಪ್ರೆಡ್ ಅಲ್ಲ, ಸ್ಪ್ರೆಡ್ ಅಲ್ಲ, ಸ್ಪ್ರೆಡ್ ಅಲ್ಲ, ಕನ್ಕಾಂಬಿಟೆನ್ಸ್ ಅನ್ನು ಇಂಗ್ಲೀಷ್ ಹೇಳ್ಬೇಕು ಏನಬೇಕು ಅದಕ್ಕೆ ಕನ್ಕಾಂಬಿಟೆನ್ಸ್. ಯಾವಾಗಲೂ ಜೊತೆಯಾಗಿರಬೇಕೆ, ಅದು ವ್ಯಾಪ್ತಿ. ಅದು ಒಮ್ಮೊಮ್ಮೆ ಜೊತೆಯಾಗಿದ್ರೆ ಏನಲ್ಲ, ಅದು ವ್ಯಾಪ್ತಿ ಅಲ್ಲ. ಒಮ್ಮೊಮ್ಮೆ ಜೊತೆಯಾಗಿದ್ರೆ ವ್ಯಾಪ್ತಿ ಅಲ್ಲ, ಯಾವಾಗಲೂ ಜೊತೆಯಾಗಿದ್ರೆ ವ್ಯಾಪ್ತಿ. ಅದು ವ್ಯಾಪ್ತಿ ಕೂಡ ಎರಡು ರೀತಿ. ಈಗ ಧೂಮ ಇದ್ದಲ್ಲಿ ಅಗ್ನಿ ಇದೆ, ಅಗ್ನಿ ಇದ್ದಲ್ಲಿ ಧೂಮ ಇದೆ, ಅದಲ್ಲ. ಕಾನ್ವರ್ಸ್ ಇಸ್ ನಾಟ್ ಟ್ರೂ. ಗೊತ್ತಾಯ್ತಲ್ಲ ಯಾವ್ದು ಸರಿ ಇದು. ಧೂಮ ಇದ್ರೆ ಒನ್ನೆ ಇರುತ್ತೆ ಸರಿ, ಆದ್ರೆ ಒನ್ನೆ ಇದ್ರೆ ಏನಿರ್ಬೇಕಾಗಿಲ್ಲ, ಧೂಮ ಇರಬೇಕಾಗಿಲ್ಲ. ಸೊ ಧೂಮಕ್ಕೂ ಒನ್ನಿಗೂ ವ್ಯಾಪ್ತಿ ಇದೆ, ಒನ್ನಿಗೂ ಧೂಮಕ್ಕೇನಿಲ್ಲ ವ್ಯಾಪ್ತಿ ಇಲ್ಲ. ಯಾಕೆ ಗ್ಯಾಸ್ ಇದ್ದಾಗ ಏನ್ ಮಾಡಿದ ಅವನು ಬರಲೇ ಇಲ್ಲ, ಗ್ಯಾಸ್ ಹೀಟರ್ ಇದ್ದಾಗ ಏನು ಸಿಗಲಿಲ್ಲ, ಧೂಮ ಸಿಗಲೇ ಇಲ್ಲ. ಕಟ್ಟಿಗೆ ಒಳಗೆ ಮಾಡಿದ್ರೆ ಸಿಕ್ತಷ್ಟೆ. ಯಾಕೆ ಧೂಮ ಯಾವಾಗಲೂ ಜೊತೆಗಿರೋದಿಲ್ಲ. ಯಾವಾಗ ಇರುತ್ತದ, ಒನ್ನೆ ಜೊತೆಗಿರ್ಬೇಕಾದ್ರೆ ಒಂದು ಕಂಡೀಷನ್ ಇದೆ. ಆ ಕಂಡೀಷನ್ ಏನಂತ ಕರೀತಾರೆ, ಉಪಾಧಿ ಅಂತ. ಮುಂದೆ ಬರುತ್ತದೆ ಉಪ ಅದು ಕಂಡೀಷನಲ್ ಕನ್ಕಾಂಪಿಟೆನ್ಸ್ ಬೇರೆ, ಇವತ್ತು ನ್ಯಾಚುರಲ್ ಕನ್ಕಾಂಪಿಟೆನ್ಸ್ ಬೇರೆ. ನ್ಯಾಚುರಲ್ ಕನ್ಕಾಂಪಿಟೆನ್ಸ್ ಇದ್ರೆ ಪ್ಯೂರ್ ಅನುಮಾನ ಮಾಡಬಹುದು. ಗೊತ್ತಾಯ್ತು, ಕಂಡೀಷನ್ ಇದ್ರೆ ಏನಾಗುತ್ತೆ, ಒಂದು ಕಂಡೀಷನ್ ತೆಗೆದ ತಕ್ಷಣ ಏನಾಗ್ಬಿಡುತ್ತದ, ಡಿಸಪೇರ್ ಆಗಿಬಿಡುತ್ತೆ. ತಥಾಪಿ ವಾಕ್ಯ ತಾತ್ಪರ್ಯ ಜ್ಞಾಪಕ ಅನ್ನಿ, ನಮ್ಮಲ್ಲೂ ಹಾಗೇನೆ, ಇಬ್ಬರು ಯಾರು ಜೊತೆ ಬರ್ತಾರೆ ತಕ್ಷಣ ನೀವಿಬ್ಬರು ಏನಂತ ಕೇಳಕ್ಕೆ ಹೋಗೋದಿಲ್ಲ. ನಾಲ್ಕು ಹೆಸರು ಜೊತೆ ಬರ್ತಾರೆ, ಇನ್ನೊಬ್ಬರು ಯಾಕೆ ಬಂದಿಲ್ಲ ಅಂತ ಕೇಳ್ತೇವೆ. ಯಾಕೆ ಏನಾಯ್ತು, ರಿಪೀಟೆಡ್ಲಿ ಕಂಡಾಗ ಏನಾಗುತ್ತೆ, ನಮಗಾಗ ಏನೋ ವ್ಯಾಪ್ತಿ ಇರಬಹುದು ಅಂತ ತಿಳ್ಕೊತಾರೆ. ಇಲ್ಲದ ಒಂದ್ಸತ್ ಕಂಡಾಗ ಏನಾಗುತ್ತದ, ಬಸ್ಸಲ್ಲಿ ಯಾರು ಜೊತೆ ಹಿಡಿತಾರೆ ಜೊತೆಗೆ ಹತ್ತಾರೆ, ಇವರು ಫ್ರೆಂಡ್ಸ್ ಅಂತ ಕೇಳಕ್ಕೆ ಹೋಗೋದಿಲ್ಲ. ದಿವಸ ಹತ್ತು ಹೇಳಿದ್ರೆ ಏನ್ ಮಾಡ್ತೀವಾಗ, ಓ ಯಾವ ಯಾರು ಕನೆಕ್ಟೆಡ್ ಅಂತ ಕೇಳ್ತಾರೆ. ಸೇಮ್ ಹೌಸೋ ಸೇಮ್ ಆಫೀಸೋ ಏನೋ ಒಂದಿರ್ಬೇಕಲ್ಲ ಅಲ್ಲಿ ಅಂತ ಕೇಳಿದ್ರು. ತಥಾಪಿ ವಾಕ್ಯ ತಾತ್ಪರ್ಯ ಜ್ಞಾಪಕಾನಿ ಉಪಕ್ರಮಾದೀನಿ ಪೃಥಕ್ ಪ್ರಮಾಣಾನಿ ಸಂತೀತ್ಯತ ಆಹ. ಮತ್ತೆ ತೆಗೆದ ನೋಡಿ, ಇನ್ನೂ ಬೇಕಾಷ್ಟಿದೆ ರೀ ಪ್ರಮಾಣ. ಮೂರ್ಯಾತಕ್ಕೆ ಹೇಳಿದ ಅಲ್ಲ ಅಂತ ಹೇಳಿದ, ಇನ್ನೂ ಕೆಲವು ತೋರಿಸ್ತೀನಿ ನೋಡ್ರಿ ಅಂತ ಹೇಳಿದ. ಯಾವ್ಯಾವುದು, ವಾಕ್ಯ ತಾತ್ಪರ್ಯ ಜ್ಞಾಪಕಾನಿ ಉಪಕ್ರಮಾದೀನಿ, ಉಪಕ್ರಮ ಉಪಸಂಹಾರ ಏಕರೂಪ್ಯ ಅಭ್ಯಾಸ ಅಪೂರ್ವತ ಫಲ ಅರ್ಥವಾದ ಎಷ್ಟೊಂದಿದೆ ಗೊತ್ತಾ. ಇವೆಲ್ಲ ಯಾತಕ್ಕೆ ಉಪಯೋಗ ಬರುತ್ತೆ, ವಾಕ್ಯ ತಾತ್ಪರ್ಯ ಜ್ಞಾಪಕಾನಿ, ಒಂದು ವಾಕ್ಯದ ತಾತ್ಪರ್ಯವನ್ನ ತಿಳಿಸ್ಕೊಳ್ಳೋಕೆ ಭಾಳ ಹೆಲ್ಪ್ ಮಾಡುತ್ತೆ. ಇವೆಲ್ಲ ಪ್ರಮಾಣಗಳೇ, ಪ್ರಮಾಣಗಳು ಹೌದಲ್ಲೋ. ಉಪಸಂಹಾರ ಅಂದ್ರೆ ಅಂತ ತಿಳಿಬೇಕು ಫಸ್ಟಿಗೆ. ಉಪಸಂಹಾರ ಅಂದ್ರೆ ಏನೋ ಇಲ್ಲ ಬರೆದು ಬಿಡ್ತಾರಲ್ಲ. ಉಪಕ್ರಮ ಉಪಸಂಹಾರ ಅನೇಕ ರೂಪ್ಯ ಅಭ್ಯಾಸ ಅಪೂರ್ವತ ಫಲ ಅರ್ಥವಾದ ಚ ಅಂತ ಜಾತಕ ಆಚಾರ್ಯ ಹೇಳಿದ್ರು. ಅಂದ್ರೆ ಇವು ಕೂಡ ಯಾವ್ದ್ರಲ್ಲಿ ಸೇರುತ್ತೆ, ಅನುಮಾನದಲ್ಲೇ ಸೇರುತ್ತೆ. ಹಿಂದೆ ಹೇಳಿದ್ರೆ ಚ ಸೇರಿಸಿಬಿಟ್ರೆ ಪ್ರಕರಣಾದಿ ರೂಪ ಪ್ರಕರಣಾದಿ ಉಪಕ್ರಮ. ಉಪಕ್ರಮ ಅಂದ್ರೆ ಏನೋ, ಪ್ರಕರಣ ಆದಿ ಉಪಕ್ರಮ ಬಿಗಿನಿಂಗ್. ಅದೇನಂತ ಕರೀತಾರೆ, ಪ್ರೊಲಾಗಮದ ಏನಂತ ಕರೀತಾರೆ, ಪ್ರೊಲಾಗ್ ಅಂದ್ರೆ ಉಪಕ್ರಮ. ಆಮೇಲೆ ತದಂತ ಉಪಸಂಹಾರ, ಎಪಿಲಾಗ್ ಅಂದ್ರೆ ಏನೋ ಅದು ಉಪಸಂಹಾರ. ಒಂದು ಥೀಸಿಸ್ ಬರೆದಿರ್ತಾರೆ, ಫಸ್ಟ್ ಒಂದು ಕೊಡ್ತಾನೆ, ಪ್ರೊಲಾಗ್ ಕೊಡ್ತಾನೆ, ಅವ್ನು ಪರ್ಪಸ್ ಆಫ್ ಥೀಸಿಸ್ ಎಲ್ಲ ಹೇಳ್ತಾ ಹೋಗ್ತಾನೆ. ಅದೊಂದು ರೀತಿ ಬರೀತಾರೆ. ಮುಗ್ದ ಏನ್ ಮಾಡ್ತಾನೆ, ಕನ್ಕ್ಲೂಡ್ ಮಾಡ್ತಾನೆ. ಅದೇ ಕನ್ಕ್ಲೂಷನ್. ಅದು ಕನ್ಕ್ಲೂಡ್ ಅಂದ್ರೆ ಎಪಿಲಾಗ್ ಅಂದ್ರೆ ಒಂದೇ ಎರಡಿದೆ. ಇವು ಆಕ್ಚುಲಿ ಉಪಯೋಗಕ್ಕೆ ಬರುತ್ತಾ ಇಲ್ಲ, ಈಗ ಉಪಯೋಗಕ್ಕೆ ಬರುತ್ತಾ ಇಲ್ವೋ? ಪ್ರೊಲಾಗ್ಗಳು ಉಪಯೋಗಕ್ಕೆ ಬರುತ್ತಾ ಇಲ್ಲ ಅಂತ ಕೇಳಿದ್ರೆ, ಯಾವ್ದು ದೊಡ್ಡ ಪುಸ್ತಕ ಸಪ್ಪ ಪುಸ್ತಕ ಇದೆ ಅವನಿಗೆ ತಗೋಬೇಕು. ಏನ್ ಮಾಡ್ತಾನೆ, ಇಂಟ್ರೊಡಕ್ಷನ್ ಓದ್ತಾನೆ ಸ್ವಲ್ಪ, ವಿಷಯ ಕೂತಾಗುತ್ತೆ, ಏನು ವಿಷಯ ತಗೊಳ್ತಾನೆ, ಅವ್ರು ಕನ್ಕ್ಲೂಷನ್ ನೋಡ್ತಾನೆ, ತಗೊಂಡ್ಬಿಡ್ತಾನೆ. ಯಾಕೆ ಮುಂದೆ ಏನಾಗುತ್ತೆ, ಡೀಟೇಲ್ಸ್ ಎಲ್ಲ ಎಲ್ಲಿರುತ್ತೆ, ಈಗ ಮಧ್ಯದಲ್ಲಿರುತ್ತೆ. ಇದು ಉಪಸಂಹಾರ ಉಪಕ್ರಮ. ಸೊ ಹೆಲ್ಪ್ ಆಯ್ತೋ ಇಲ್ಲ, ಇದು ಪ್ರಮಾಣ ಹೌದಲ್ಲ ಆಗಿದ್ರೆ, ಈಗ ಪ್ರೊಲಾಗ್ ಪ್ರಮಾಣ ಹೌದಲ್ಲ, ಎಪಿಲಾಗ್ ಪ್ರಮಾಣ ಹೌದಲ್ಲ, ಮತ್ತೆ ಯಾಕೆ ಸೇರಿಸಲಿಲ್ಲ ಆಗಿದ್ರೆ ಅಂತ ಕೇಳ್ತಾನೆ ಅವನು. ಅದಕ್ಕೇನು ಉತ್ತರ ಕೊಡ್ತೀವಿ ನಾವೀಗ, ಅದು ಅನುಮಾನದಲ್ಲೇ ಸೇರ್ತಾ ಇದೆ. ಹೀಗಿರೋದ್ರಿಂದ ಮುಂದೆ ಆಗಿರಬೇಕು. ಫಿಸಿಕ್ಸ್ ಅಂತ ಹೆಡ್ಡಿಂಗ್ ಆಯಿತು, ಒಳಗೆ ಏನಿರ್ಬೇಕು, ಮತ್ತೆ ಅದೇ ಇರಬೇಕು. ಈಗ ಪುಸ್ತಕ ತಗೋಬೇಕಾದ್ರೆ ಪ್ರತಿ ಪೇಜ್ ಯಾರು ನೋಡೋದಿಲ್ಲ, ಹೆಡ್ಡಿಂಗ್ ನೋಡ್ತಾರೆ ಅಷ್ಟೇ. ಹೆಡ್ಡಿಂಗ್ ನೋಡಬೇಕು, ಏನೊಂದು ವ್ಯಾಪ್ತಿ ಇದೆ ಈಗ, ಆ ವಿಷಯ ಸಂಬಂಧಪಟ್ಟೆ ಬರೆದಿರ್ತಾರೆ ಅಂತ ಅರ್ಥ. ಪುರಂದರದಾಸರು ವಿಷಯ ಬರೆದಿರ್ತಾರೆ, ಮತ್ತು ಹರಿದಾಸರು ಜನರಲ್ ಬರೆದಿರಬಹುದು, ಬಟ್ ಮೇನ್ಲಿ ಕನೆಕ್ಟೆಡ್ ವಿತ್ ಯಾರಿಗೆ, ಅದು ಪುರಂದರದಾಸರಿಗೆ. ಆ ರೀತಿಯಲ್ಲಿ ಅನುಮಾನ ಯಾಕಾಗಲಿಲ್ಲ, ಏನಿದೆ ಅಲ್ಲ, ಏನಿದೆ ಉಪಕ್ರಮ ಹೀಗಿರೋದ್ರಿಂದ ಗೊತ್ತಾಯ್ತಾ, ಮಧ್ಯದ ಭಾಗ ಹೀಗಿರಬೇಕು, ಉಪಸಂಹಾರ ಹೀಗಿರೋದ್ರಿಂದ ಮಧ್ಯದ ಆರ್ಗ್ಯುಮೆಂಟ್ ಹೀಗಿರಬೇಕು, ಇದು ಉಪಯುಕ್ತಿ. ಗೊತ್ತಾಯ್ತಾ, ಹೀಗೆ ಶುರು ಮಾಡ್ತಿದ್ದಾನೆ ಅಂದ ಮೇಲೆ ಹೀಗೆ ಮುಗಿಸ್ತಾನೆ ಅಂತ ಅರ್ಥ. ಗೊತ್ತಾಯ್ತಾ, ಹೀಗೆ ಮುಗಿಸಿರೋದ್ರಿಂದ ಕೆಲವು ಕೊನೆಯ ಬಂದರು ಉಪನ್ಯಾಸ 5 ನಿಮಿಷಕ್ಕೆ ಬಂದುಬಿಟ್ರು, ಉಪಸಂಹಾರ ಹೇಳ್ಬಿಟ್ಟು, ಓ ಇವತ್ತು ಈ ವಿಷಯ ಮಾತಾಡಿದ್ದಾರೆ ಅಂತ ಹೇಳ್ಬಿಡ್ತಾರೆ ತಕ್ಷಣ. ಗೊತ್ತಾಯ್ತು, ಒಂದು 5 ನಿಮಿಷಗಳು ಹೇಗೆ ಹೇಳಿದೆ ಅಂತ ಕೇಳಿದರೆ ಉಪಸಂಹಾರದ ಮಾಹಿತಿ ಸೇರಿಕೊಂಡಿದೆ ತಿಳಿತಾ. ಆದ್ದರಿಂದ ಜಯತೀರ್ಥರು ಟೀಕಾಕಾರರಾಗಿ ಭಾರಿ ಮಾನ್ಯರಾಗಿದ್ದಾರೆ. ಕೊನೆ ಒಂದು ಸೆಂಟೆನ್ಸ್ ಕೇಳಿಕೊಂಡು ಅಷ್ಟೇ. ಸೊ ಆದ್ದರಿಂದ ಅನ್ನೋ ಮಾತು ಏನು ಸೇರಿಸ್ತದೆ, ಅದನ್ನು ಹಿಂದಿದ್ದಕ್ಕೆಲ್ಲ ಲಿಂಕ್ ಮಾಡುತ್ತೆ. ಮುಖ್ಯ ವಿಷಯವಾಗಿತ್ತು ಅಂತ ಅರ್ಥ. ಅದು ಸರಿಯಾದದ್ದು. ಯಾವಾಗ ಯಾವಾಗ ಪ್ರಮಾಣನ, ಅದು ಬೇರೆ. ಅದು ಪ್ರಬಲ ಯಾವುದು ಮುಂದಿನ ಪ್ರಶ್ನೆ, ಎಲ್ಲಿ ಸೇರುತ್ತೆ ಅಂತ ಅಷ್ಟೇ ಪ್ರಶ್ನೆ. ಈಗ ಇಲ್ಲಿ ಉಪಕ್ರಮ ಇದೆ, ಉಪಸಂಹಾರನೂ ಇದೆ, ಅವೇ ರಿಲೇಟಿವ್ ಇಂಪಾರ್ಟೆನ್ಸ್ ಯಾವುದಕ್ಕೆ ಅಂತ ಮುಂದಿನ ಪ್ರಶ್ನೆ. ಈಗ ಯಾವ್ದು ಕೊಡ್ಬೇಕು ಅದಕ್ಕೆ ಅಂತ ಪ್ರಶ್ನೆಗೆ ಉತ್ತರ ಏನ್ ಕೊಡ್ತಾರೆ? ಅದಕ್ಕಾಗ ಉಪಕ್ರಮಕ್ಕೆ ಅಂತ ಇವ್ರು ಕೊಡ್ತಾರೆ. ಯಾರು ಅದ್ವೈತಿಗಳು ಎಲ್ಲ ಕ್ಲೇಮ್ ಮಾಡೋದು ಯಾವ್ದು ದೊಡ್ಡದು ಅಂತಾರೆ? ಉಪಕ್ರಮ ದೊಡ್ಡದು ಅಂತ ಹೇಳ್ತಾರೆ. ನಾವೇನ್ ಹೇಳ್ತೇವೆ? ಉಪಸಂಹಾರ ದೊಡ್ಡದು ಅಂತ ಹೇಳ್ತೇವೆ. ನಮ್ಮಲ್ಲೂ ಹಾಗೇನೆ, ಉಪಕ್ರಮ ಉಪಸಂಹಾರದಲ್ಲಿ ಯಾವ್ದು ದೊಡ್ಡದು? ಈಗ ಕನ್ಕ್ಲೂಷನ್ ಮೋರ್ ಇಂಪಾರ್ಟೆಂಟ್. ಎರಡನ್ನೂ ನೋಡ್ತೇವೆ, ಒಂದೇ ನೋಡೋ ಚಾನ್ಸ್ ಇದೆ. ಏನ್ ಮಾಡ್ತೇವೆ ನಾವೀಗ? ಕನ್ಕ್ಲೂಷನ್ ನೋಡ್ಬೇಕೀಗ. ಅದಕ್ಕೆ ಸಿದ್ಧಾಂತ ಅಂತೇ ಸಿದ್ಧಾಂತ ಸಿದ್ಧಾಂತ ಅದನ್ನ ಅರ್ಥ ಮಾಡ್ಕೊಂಡಾಗ ರಿಲೇಟಿವ್ ಇಂಪಾರ್ಟೆನ್ಸ್ ಬೇರೆ, ಜಸ್ಟ್ ಇಂಪಾರ್ಟೆನ್ಸ್ ಬೇರೆ. ಆಲ್ ಆರ್ ಇಂಪಾರ್ಟೆಂಟ್. ಯಾವ್ದು ಆಸ್ ಫಾರ್ ಆಸ್ ಯಾವ್ದು ಕನ್ಸರ್ನ್ಡ್, ಈಗ ಪ್ರೂಫ್ ಆಸ್ ಕನ್ಸರ್ನ್ಡ್ ಎಲ್ಲ ಈಕ್ವಲಿ ವ್ಯಾಲಿಡ್. ಆದರೆ ರಿಲೇಟಿವ್ ಇಂಪಾರ್ಟೆನ್ಸ್ ಬಂದಾಗ ದೊಡ್ಡದಾಗೋದು ಯಾವುದು ಅಂತ ಕೇಳಿದ್ರೆ ಉಪಸಂಹಾರ ದೊಡ್ಡದಾಗ್ತದೆ. ಅದಕ್ಕೆ ಅಪ್ಪಯ್ಯ ದೀಕ್ಷೆ ಪುಸ್ತಕ ಬರೆದ್ರಂತ ಉಪಕ್ರಮ ಪರಾಕ್ರಮ. ಉಪಕ್ರಮ ಪರಾಕ್ರಮ, ಉಪಕ್ರಮ ಭಾರಿ ದೊಡ್ಡದು ತೋರಿಸ್ತೀವಿ ಅಂತ ಹೇಳಿದ್ರು. ಇವರು ಪುಸ್ತಕ ಬರೆದ್ರು ಉಪಸಂಹಾರ ವಿಜಯ ಅಂತ ಇವರು ಬರೆದ್ರು. ಉಪಸಂಹಾರ ಫೈನಲಿ ಉಳ್ಕೊಳ್ಳುತ್ತೆ ಅಂತೆ. ಪೂರ್ತಿ ಇಡೀ ಬುಕ್ಕಲ್ಲಿ ಅದನ್ನೆಲ್ಲ ಮನುಷ್ಯರು ಡೆಮಾನ್ಸ್ಟ್ರೇಟ್ ಮಾಡ್ತಾ ಹೋಗ್ತಾರೆ ಯಾಕೆ ಅದು ಶ್ರೇಷ್ಠ ಅಂತೇಳಿ. ಅವನು ಹಾಗಾದ್ರೆ ಲೆಟ್ರ್ ಬಂದಿರುತ್ತೆ, ಯಾರೋ ಕೇಳ್ತಾರೆ ಏನು ಬರೋದೆ ಅಂತ ಕೇಳ್ತಾರೆ. ಎಲ್ಲ ಹೇಳೋದಿಲ್ಲ, ಕ್ಷೇಮ ಈ ಕಡೆ ಆ ಕಡೆ ಅವೆಲ್ಲ ಬರೆದು ಹೋಗ್ಬಿಟ್ಟು ಲೆಟ್ರ ಇಲ್ಲಲ್ಲ. ಈಗ ಈ ಕಡೆ ಓದೋದಿಲ್ಲ ಅದೆಲ್ಲ ಕೂಡ. ಆ ದುಡ್ಡು ತೊಗೊಂಡು ವಾಪಸ್ ಕೊಡ್ಬೇಕಂತ ಅರ್ಜೆಂಟ್ ಅಂತ ಹೇಳ್ತಾರೆ ಅಷ್ಟೇ. ಮೇನ್ ಕಂಟೆಂಟ್ ಅದಕ್ಕೆಲ್ಲ ಕೂಡ ನಾವು ಕ್ಷೇಮ ನೀವು ಕ್ಷೇಮ ಅವೆಲ್ಲ ಅಂಡರ್ಸ್ಟ್ಯಾಂಡ್. ಅದು ಮನೆ ಉಳಿದಿದ್ದೇನೋ ಸಾಲ ವಾಪಸ್ ಅರ್ಜೆಂಟ್ ಕೊಡ್ಬೇಕಂತ ಪರಿಚಿತ ಆಗುತ್ತೆ ಅಂತ ಹೇಳ್ತಾರೆ ಅಷ್ಟೇ. ಉಳಿದವರು ಅಷ್ಟೇ, ಎಲ್ಲ ಉಳಿದಿಲ್ಲ ಅದರಲ್ಲಿ ಬರ್ತಾರೆ ಯಾರು ಕೇಳಲ್ಲ. ಅದೊಂದು ಇಂಪಾರ್ಟೆಂಟ್. ಅದಕ್ಕೆ ಅಪೂರ್ವತ ಅಂತ ಹೇಳ್ತಾರೆ. ಅಪೂರ್ವತ ಇಡೀ ಇದರೊಳಗೆ ಏನಪ್ಪ ಹೊಸ ವಿಷಯ ಅಂದ್ರೆ ಅದೊಂದೇ. ಅಭ್ಯಾಸ ಅಪೂರ್ವತ ಆ ಫಲ. ಅಭ್ಯಾಸ ಅಂದ್ರೆ ರಿಪಿಟೇಷನ್. ಅದು ರಿಪಿಟೇಷನ್ ಎರಡು ಮೂರು ಸರ್ತಿ ಹೇಳ್ಬಿಟ್ಟಾಗ ಏನಾಗುತ್ತೆ, ಈ ಕಾಲಕ್ಕೆ ಬರಬೇಕು ಅಂತ ಹೇಳ್ತಾರೆ. ಇನ್ನೊಂದು ಮತ್ತೆ ಬರಬೇಕು, ಕೊನೆ ಬರಲೇಬೇಕು ಅಂತ. ಸೊ ಮೇನ್ ಕಂಟೆಂಟ್ ಏನಾಯ್ತು, ಮತ್ತೆ ಬರಬೇಕು ಅಂತ ಭಾರಿ ಇಂಪಾರ್ಟೆಂಟು. ಅಭ್ಯಾಸ ಉಪಕ್ರಮ ಉಪಸಂಹಾರ ತದೇಕ ರೂಪ ಅಭ್ಯಾಸ. ಯಾವುದಕ್ಕೆ ಅದು ಬೇರೆ, ಅದ್ರ ವೆರೈಟಿ ಎಷ್ಟೊಬ್ಬ ವಿಚಾರ ಆಮೇಲೆ ಬೇರೆ. ಹೌ ಯು ಯೂಸಸ್, ಹೌ ಯು ಅಪ್ರೋಚ್ ಅವೆಲ್ಲ ಬೇರೆ. ಬಟ್ ನಾವು ಏನ್ ಮಾಡಿ ಅಸ್ಯೂ ಮಾಡ್ಕೊಂಡಿದ್ದೇವೆ, ಈಗ ವ್ಯಾಲಿಡ್ ಉಪಕ್ರಮ ಇದೆ, ವ್ಯಾಲಿಡ್ ಉಪಸಂಹಾರ ಇದೆ. ಅದನ್ನ ಎಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡು ಅಷ್ಟೇ ನಮ್ಮ ಪ್ರಶ್ನೆ. ಅದು ಉಪಕ್ರಮ ಉಪಸಂಹಾರ ಯಾರಾದ್ರೂ ಆ ವಿಚಾರ ಬೇರೆ. ಒಂದು ಒಳ್ಳೆ ಗ್ರಂಥ ಇದೆ, ಒಳ್ಳೆ ಉಪಕ್ರಮ ಇದೆ, ಒಳ್ಳೆ ಉಪಸಂಹಾರ ಇದೆ. ಅದರಲ್ಲಿ ಯಾವ ಎಲ್ಲವೂ ಪ್ರಮಾಣ ಹೌದು ಅಂದ್ರೆ ಪ್ರಮಾಣ ಹೌದು. ಅದು ಯಾವ್ದು ಮಹಾ ಇಂಪಾರ್ಟೆಂಟ್ ಕೊಡಬೇಕು, ಒಂದು ಇಂಪಾರ್ಟೆನ್ಸ್ ಕೊಡಬೇಕು ಅಂದ್ರೆ ಉಪಸಂಹಾರ ಕೊಡಬೇಕು ಅಷ್ಟೇ. ಅಭ್ಯಾಸ ಅಪೂರ್ವತ ಫಲ ಅರ್ಥ ಫಲ. ಇದು ಹೀಗೆ ಮಾಡೋದ್ರೆ ಹೀಗಾಗುತ್ತೆ ಅಂತ ಕೇಳ್ತಾರೆ. ಅದು ಫಲ, ಫಲಶ್ರುತಿ. ವಿಷ್ಣು ಸಹಸ್ರ ಮಾಡಿದ್ರೆ ಹೀಗಾಗುತ್ತೆ, ಫಲಶ್ರುತಿ. ಫಲಶ್ರುತಿ ಮೇಲೆ ಏನ್ ಮಾಡ್ತಾನೆ ಇವನೀಗ, ತನಗದು ನಿತ್ಯಜ ಬೇಕಾಗುತ್ತೆ ತೀರ್ಮಾನ ಮಾಡ್ತಾನೆ. ಕೆಲವು ಕೆಲವು ಆಪತ್ತುಗಳಿದ್ದಾಗ ಕೆಲವು ಕೆಲವು ಸ್ತೋತ್ರಗಳು ಭಾರಿ ಎಫೆಕ್ಟಿವ್ ಅಂತ ಅನ್ಕೊಂಡಿರುತ್ತಲ್ಲ. ಫಲ ಫಲ ನೋಡಿ ಹೇಳೋ ಶುರು, ಅದೊಂದೇನು ವ್ಯಾಲ್ಯೂ ಪ್ರೂಫ್ ಹೌದನ್ನು ಫಲವನ್ನು ಆಧರಿಸಿ ನೋಡ್ತಾನೆ ಅಂತಂದ್ರೆ ಸರಿ ಹೋಯ್ತು. ಚಹಾ ಅನುಮ ಇದು ಎತ್ತಿಗಳಿದ್ದಾರೆ, ಲಕ್ಷ್ಮಿ ಪೂಜೆ ಮಾಡಕ್ಕೆ ಹೋಗ್ತಾರೆ ಅಂತ ತಿಳ್ಕೊಬೋಣ. ತಕ್ಷಣ ಏನು ಕೇಳ್ತೇವೆ ನಾವೀಗ, ನೀವ್ಯಾಕೆ ಮಾಡ್ತೀರಿ ಅಂತ ಕೇಳ್ತೇವೆ. ಅದಕ್ಕೆ ನಿಮಗೆ ಬಿಟ್ಟು ಬಂದವರು ನೀವು, ಆ್ಯಕ್ಚುಲಿ ವಿರಕ್ತರು ಹೋಗ್ತಾನೆ, ವಿರಕ್ತರು ಅಲ್ಲೇ ಪೂಜೆ ಮಾಡಿದ್ದೀರಿ ತಕ್ಷಣ. ಯಾಕೆ ರಿಲೆವೆನ್ಸ್ ಸಿಗೋದಿಲ್ಲ ಅದಕ್ಕಾಗಿ. ಆ್ಯಕ್ಚುಲಿ ಲಕ್ಷ್ಮೀ ಪೂಜೆ ಭಾರಿ ಶ್ರೇಷ್ಠ ಇದೆ, ಬಟ್ ಯಾರೇ ಶ್ರೇಷ್ಠ ಆಗಲಿಲ್ಲ ಇತಿಗಳಿಗೆ. ಅವ್ರು ಹೇಳಿದ್ರು ಲಕ್ಷ್ಮೀ ಪೂಜೆ ಇಲ್ಲ, ಸಂಪತ್ತು ಬೇಕಂತ ಮಾಡೋದಿಲ್ಲ ನಾನು, ನಾವು ಶಾಸ್ತ್ರಾರ್ಥ ಹಾಕ್ತೇವೆ. ಅವ ಸರಿ ರಿಲೆವೆನ್ಸ್ ಬಂದ್ಬಿಡುತ್ತೆ, ಇಮಿಡಿಯೇಟ್ಲಿ ಬಂದ್ಬಿಡುತ್ತೆ. ಸಂಪತ್ತಿಗೋಸ್ಕರ ಮಾಡ್ತೇವೆ, ನಿಮ್ಮಾಗ ನಾನು ಮಾಡ್ತಾ ಇಲ್ಲ. ಲಕ್ಷ್ಮೀ ದೇವಿ ಯಾರು ಅಂತ ಕೇಳಿದ್ರೆ ಶ್ರುತಿ ತತಿಗಳ ಅಭಿಮಾನಿ, ವೇದಾರ್ಥವಾಗಲಿ ಅಂತ ಮಾಡ್ತೇವೆ. ಕರೆಕ್ಟ್, ಆ ಪ್ರಾಬ್ಲಮ್ ಇರಲಿಲ್ಲ. ಬಟ್ ಸಂಪತ್ ಪ್ರಾಪ್ತಿಗೋಸ್ಕರ ಲಕ್ಷ್ಮೀ ಪೂಜೆ ಅಂತ ಹೇಳಿದಾಗ ಅದು ಅವ್ರಿಗೆ ಏನಾಗಲಿಲ್ಲ, ರಿಲೆವೆಂಟ್ ಆಗಲಿಲ್ಲ. ಆದ್ದರಿಂದ ಯಜ್ಞಯಾಗಗಳು ಸಾಮಾನ್ಯ ಫಲಶ್ರುತಿ ಹೇಳೋ ಯಜ್ಞಯಾಗಗಳು ಯಾವುದಕ್ಕೂ ಯಾರಿಗೆ ಅರ್ಹತೆ ಇಲ್ಲ, ಯತಿಗಳಿಗೆ ಅರ್ಹತೆ ಇಲ್ಲ. ಈಗ ನಿಷ್ಕಾಮನೆಯಾಗಿ ಕೂತ ಮೇಲೆ ಏನು ಮಾಡಬಾರ್ದು, ನಾವು ಏನು ಏಕಾಸಿ ಏನು ತೊಗೋಬೇಕು ಅಂದಾಗತ್ತೆ, ಗೊತ್ತಾಯ್ತಾ? ಏಕ ಏನು ಉಪವಾಸ ಹೋಗ್ತು, ಏನು ತೊಗೊಂಡು ಉಪವಾಸ ಮಾಡ್ಬೋದು ನಾನು, ಏನರ್ಥ? ಏನು ತೊಗೊಂಡ್ರೆ ಏನಾಗಲ್ಲ, ಅದು ಉಪವಾಸ ಆಗೋದೇ ಇಲ್ಲ. ಯಾಕಂದ್ರೆ ಅದಕ್ಕೂ ಅದಕ್ಕೂ ಕಾಂಟ್ರಡಿಕ್ಷನ್. ಏನು ತೊಗೊಂಡು ಉಪವಾಸ ಶಬ್ದಕ್ಕೆ ಅರ್ಥನೇ ಇಲ್ಲದಾಗ ಕೆಲವರು ಇವತ್ತು ನಾವು ಕಾಫಿ ತಿಂಡಿ ಎಲ್ಲ ತೊಗೊಂಡು ಉಪವಾಸ ಮಾಡಿದ್ದೀವಿ ಅಂತ ಕೇಳಿದರೆ ಇವನು ಒಬ್ಬರು ತಲೆ ಹಾಕೋರು ಹೇಗಿರಬೇಕು? ಅವ್ನು ಹೇಳೋರು ಹೇಳ್ತಾರೆ ತಲೆ ಹಾಕೋರು ಒಬ್ಬ ಎಷ್ಟು ಗ್ರೇಟ್ ಅನ್ಕೊಂಡ್ಬಿಟ್ಟು ಏನು ಮಾಡಬೇಕು ಅವ್ರನ್ನ, ಕಾಫಿ ತಿಂಡಿ ಎಲ್ಲ ತೊಗೊಂಡು ಉಪವಾಸ ಮಾಡಿದ್ದೇವೆ ಅಂತ ಹೇಳಿದರೆ ನಾನು ಊಟ ಮಾಡಿ ಉಪವಾಸ ಮಾಡಿ ಅವ್ರಂತಾರೆ ಅಷ್ಟೇ. ಈ ತಿಂಡಿ ತೊಗೊಂಡು ಉಪವಾಸ ಮಾಡಿದ್ರೆ ಊಟ ಮಾಡಿ ಉಪವಾಸ ಮಾಡಿದ್ದೇನೆ ಅಷ್ಟೇ. ಅದೆಲ್ಲ ಉಪವಾಸ ಇರೋರೇ ಆ ಲೆಕ್ಕ ತೊಗೊಂಡು ಕೆಲಸಕ್ಕೆ ಬರ್ತಿತ್ತ? ಏನು ತೊಗೊಂಡ್ರೆ ಏನು ಹೊರಟೋಯ್ತು ಅಲ್ಲಿಗೆ, ಉಪವಾಸ ಹೆಸರು ಹೊರಟೋಯ್ತು ಅಲ್ಲಿ. ಆದ್ದರಿಂದ ಅವೆಲ್ಲ ಇನ್ವ್ಯಾಲಿಡ್ ಆಗುತ್ತೆ. ಹಾಂ, ವಿಶೇಷ ವಿಷಯ ಸ್ಪೆಸಿಫಿಕ್ಕಾಗಿ ಏನಿದೆ ಅದರಲ್ಲಿ ಎಲ್ಲದನ್ನು ಬಿಟ್ಟು, ಉದಾಹರಣೆಗೆ ವಿಷ್ಣು ಸಹಸ್ರನಾಮದಲ್ಲಿ ಏನಿದೆ, ಬಿಕಾಸ್ ದೇವರ ಸ್ತೋತ್ರ ಇದೆ. ಹೆಸರು ವಿಷ್ಣು ಸಹಸ್ರ ಯಾತಕ್ಕೆ ಕೆಟ್ಟರೆ? ಈಗ ವಿಷ್ಣುವಿನ ಸ್ತೋತ್ರ ಅರ್ಥ ಆಯ್ತಾ? ಈಗ ರಾಮದೇವ್ ರಾಮದೇವ್ ವಿಷ್ಣುವಿನೇ, ನಾವು ವಿಷ್ಣು ಸ್ತೋತ್ರ ಅಂದ್ರೆ ರಾಮ ಸ್ತೋತ್ರ ಅಂತ ವ್ಯಾತಕ್ಕೆ ರಾಮರೂಪದ ಸ್ತೋತ್ರವಾಗಿದೆ. ಅಪೂರ್ವ ಅಂದ್ರೆ ಅದು ಹೊಸದು, ವಿಷ್ಣುವಿನ ಎಲ್ಲಾ ರೂಪಗಳಲ್ಲೂ ಕೂಡ ರಾಮರೂಪಕ್ಕೆ ಹೊರಟಿರೋದ್ರಿಂದ ಅದು ರಾಮನ ವಿಷಯ ಆಯ್ತು. ಆ ರೀತಿಯಲ್ಲಿ ಅಪೂರ್ವ. ಮತ್ತೆ ಇನ್ನೊಂದು ವಿಷ್ಣು ಸಹಸ್ರನಾಮ ಸಿಕ್ತು ಅಂತ ತಿಳ್ಕೊಬೋಣ. ಇದು ಅಪೂರ್ವ ಅಂದ್ಬಿಡ್ತು ಅಷ್ಟೇ. ಅದು ಗೊತ್ತ ಅದಲ್ರಿ, ಬೇರೆ ಶುರುವಾಗುತ್ತೆ. ನಾವು ಹಾಗಿದ್ರೆ ಅಪೂರ್ವ. ಅಪೂರ್ವ ಅಂದ್ರೆ ಏನದು, ಬೇರೆ ಕಡೆಯಿಂದ ಹೊಸ ವಿಷಯ ಅಲ್ಲಿ ಹೇಳಬೇಕು ಅಂತ. ನ್ಯೂ ಥಿಂಗ್, ನ್ಯೂ ಟಾಪಿಕ್ ಆದ್ರೆ ಅಪೂರ್ವ. ಪ್ರಮಾಣ ಇಲ್ಲದವ್ರ ಅಪೂರ್ವನೇ ಅಲ್ಲ, ಗೊತ್ತಾಯ್ತು? ಪ್ರಮಾಣ ಇದ್ರೆ ಭಾರಿ ಅಪೂರ್ವ ಹೇಳ್ತೇನೆ ಅಂತ ಹೇಳಿದ್ರು ಸುಳ್ಳು ಹೊಡೆದ್ಬಿಟ್ಟ. ಏನ್ ಮಾಡ್ಬೇಕು ಅದಕ್ಕೆ? ಸುಳ್ಳಿಗೆ ಅಪೂರ್ವ ಅಂತ ಕರೆಯೋದಿಲ್ಲ. ಅವರು ಸತ್ಯವಾಗಿದ್ದು ಏನಾಗಿರ್ಬೇಕದು, ಅದು ಅಪೂರ್ವ. ಏನು ಹೇಳಿದ್ರಿ ಉದಾಹರಣೆಗೆ, ಜಪಾನ್ನಲ್ಲಿ ಭೂಕಂಪ ಆಗಿದೆ ಅಂತ ಹೇಳಿಬಿಟ್ಟು, ಇನ್ನೊಬ್ರು ಯಾರೋ ಭೂಕಂಪ ಇದೆ ಏನು ಗೊತ್ತಿದೆ ಬಿಡ್ ಮನೆಯಿಂದ ನೋಡ್ತಿದ್ದೀವಿ ಅಂತ ಹೇಳಿದ್ರು, ಇಲ್ಲ ಜ್ವಾಲಾಮುಖಿ ಸ್ಫೋಟವಾಗಿದೆ ಅಂತ, ಅದೇನಾಯ್ತದ ಅಪೂರ್ವ. ಓ ಅದು ನಂಗೆ ಗೊತ್ತಿದ್ದಿಲ್ಲ ಅಂತ ಹೇಳಿ, ಅದು ನಂಗೆ ಗೊತ್ತಿದ್ದಿಲ್ಲ. ಹೌದು ಅದು ಬೇರೆ ಆಯ್ತು ಅಂತ ಕೇಳಿದ. ಇದು ಯಾವುದೋ ಇದು ಅಟ್ಯಾಮಿಕ್ ಇದೊಂದು ನ್ಯೂಕ್ಲಿಯರ್ ಬ್ಲಾಸ್ಟ್ ಆಗಿದೆ, ಅದು ಅಪೂರ್ವ ಆಯ್ತು. ಮತ್ತೆ ಗೊತ್ತಿದ್ದವನಿಗೆಲ್ಲ ಅದು, ಮತ್ತೆ ಈಗ ಗೊತ್ತಿದ್ದವನು ಏನು ಮಾಡಿ ಭೂಕಂಪ ಅಂತವನಿಗೆ ಗೊತ್ತು, ಮತ್ತೆ ನಿನ್ನೆ ಆಗಿದೆ ಅಂದೆ, ಅದು ನಂಗೆ ಗೊತ್ತಿದ್ದಿಲ್ಲ ಅಂತ. ಅದೇನದು, ಅದು ಅಪೂರ್ವ. ಆ ಹೇಳಿದ್ದೆ ಹೇಳಿಬಿಟ್ರೆ ಏನು ಮಾಡ್ತಾರೆ ಆಗದು, ಇದನ್ನು ಗೊತ್ತಿದೆ ಅಂದ್ಬಿಡ್ತ ಪ್ರೂಫ್ ಪ್ರಮಾಣ ಅಲ್ಲ ಅಲ್ಲ ಅದು, ಬಟ್ ಏನಲ್ಲ ಸ್ಪೆಷಲ್ ಏನಿಲ್ಲ ಅದ್ರೊಳಗೆ. ಗೊತ್ತಿರೋ ವಿಷಯ ಹೇಳಿ ಸಿದ್ಧ ಸಾಧನ ಅಂತ ಕರೀತಾರೆ. ಗೊತ್ತಿಲ್ಲದಿದ್ದಾಗ ಏನು ಮಾಡ್ತಾರೆ ಅದನ್ನ, ಅಪೂರ್ವ ಅಂತ ಕರೀತಾರೆ. ಅಪೂರ್ವ ವಿಷಯ ಇದು ಒಂದು ಆ ರೀತಿ. ಉಪಕ್ರಮ ಉಪಸಂಹಾರ ತದೈಕ ರೂಪಿ ಅಭ್ಯಾಸ ಅಪೂರ್ವತಾ ಫಲ ಅರ್ಥವಾದಾಶ್ಚ ಅನುಮಾ ಅಂತ ಸೇರಿಸ್ಕೋಬೇಕು. ಅನುಕರ್ಷಣ ಅಂದ್ರೇನು, ಅಲ್ಲಿಂದ ಇದಕ್ಕೆ ಆ್ಯಡ್ ಮಾಡಬೇಕು ಅಂತ ಅರ್ಥ. ಪ್ರಕರಣಾದಿ ಉಪಕ್ರಮ ತದಂತ ಉಪಸಂಹಾರ ತಯೋರ್ ಉಪಕ್ರಮ ಉಪಸಂಹಾರ ಇವರು ಏಕಾರ್ಥತ್ವ ತದೈಕ ರೂಪ್ಯಂ. ಏಕಾರ್ಥತ್ವ ಅಂದ್ರೇನು, ಉಪಕ್ರಮದಲ್ಲಿ ಏನಿರಬೇಕು ಉಪಸಂಹಾರದಲ್ಲೂ ಕೂಡ ಅದೇ ಇರಬೇಕು. ಆದರೆ ಸ್ಟ್ರೆಸ್ ಮಾಡೋ ರೀತಿ ಬೇರೆ ಆಗಿರಬಹುದು, ಬಟ್ ವಿಷಯ ಮಾತ್ರ ಉಪಕ್ರಮ ಏನೋ ಶುರು ಮಾಡಿದ, ವಿಷ್ಣು ಸರ್ವೋತ್ತಮ ಶುರು ಮಾಡಿದ, ಉಪಸಂಹಾರ ಮಾಡಬೇಕಾದ್ರೆ ಆದ್ರಿಂದ ಶಿವ ಸರ್ವೋತ್ತಮನಾಗ್ತಾನೆ ಅಂತ ಹೇಳಿಬಿಟ್ರೆ. ಶುರು ಮಾಡಿದ್ದೇನು ವಿಷ್ಣು ಸರ್ವೋತ್ತಮ, ಮುಗಿಸಿದ್ದೇನು ಶಿವ ಸರ್ವೋತ್ತಮ, ಏನಿಲ್ಲ ಅದಕ್ಕೆ ಇದಿಲ್ಲ. ಸೊ ಏನೇ ಎರಡಕ್ಕೆ ಕೂಡ ಒಂದು ಏನು ಏಕರೂಪ್ಯತ ಅನುರೂಪತೆ ಇರಬೇಕು, ಮತ್ತೆ ಇಲ್ಲವರು ಉಪಯೋಗ ಇಲ್ಲ. ಏಕ ಪ್ರಕಾರ ಅಸಕೃದುಕ್ತಿರ ಅಭ್ಯಾಸ. ಅಭ್ಯಾಸ ಅಂದ್ರೇನು, ಏಕ ಪ್ರಕಾರ ಅಸಕೃದುಕ್ತಿ, ಒಂದೇ ರೀತಿಯಲ್ಲಿ ರಿಪೀಟ್ ಮಾಡಿದಾಗ ಏನಾಗುತ್ತೆ ಅಭ್ಯಾಸ ಅಂತ ಕರೀತಾರೆ. ಚಿಕ್ಕ ಮಕ್ಕಳಿಗೆ ಈ ಪಾಠ ಅಭ್ಯಾಸ ಮಾಡು ಅಂತ ಹೇಳ್ತಾರೆ, ಏನು ಮಾಡಬೇಕು ಅವನು, ಓದಿದ್ದೇ ಓದಬೇಕು, ಅದು ಅಭ್ಯಾಸ. ಓದಿದ್ದೇ ಓದಿರೋ ಅಭ್ಯಾಸನೇ ಹೊರತು ಬೇರೆ ಓದಿರ ಅಭ್ಯಾಸ ಅಲ್ಲ. ಅದಕ್ಕೆ ಹೇಗಿರಬೇಕು, ಏಕ ಪ್ರಕಾರ ಅಸಕೃದುಕ್ತಿ. ಉದಾಹರಣೆಗೆ ಸೋಹಮಸ್ಮಿ ಸೋಹಮಸ್ಮಿ ಸಯೇವಾಹಮಸ್ಮಿ, ಏನಾಗಿದೆ ಇದು, ಸೋಹಮಸ್ಮಿ ಸಯೇವಾಹಮಸ್ಮಿ, ಗೊತ್ತಾಯ್ತಾ. ರಿಪಿಟೇಷನ್ ಎರಡು ವಿಧ, ಸೇಮ್ ವರ್ಡಿಂಗ್ಸ್ ಇದು ರಿಪೀಟ್ ಆಗೋದು ಒಂದು, ಅದು ಶಬ್ದತಃ ರಿಪಿಟೇಷನ್. ಕೆಲವು ಅರ್ಥತಃ ರಿಪಿಟೇಷನ್ ಅಂದರೆ ಮೀನಿಂಗ್ ವೈಸ್ ರಿಪೀಟ್ ಆಗೋದು ಬೇರೆ, ಶಬ್ದ ವೈಸ್ ರಿಪೀಟ್ ಆಗೋದು ಬೇರೆ. ಎರಡೂ ಕೂಡ ಅರ್ಥತಾ ಅಭ್ಯಾಸ ಶಬ್ದತಾ ಅಭ್ಯಾಸ ಅಂತ ಹೆಸರು. ಅಭ್ಯಾಸ ಮಾಡಿದಾಗ ಏನು ಕೊಡ್ತಾರಲ್ಲಿ, ಸ್ಟ್ರೆಸ್ ಇದೆ ಅಂತ, ಬನ್ನಿ ಬನ್ನಿ ಅಂತ. ಬನ್ನಿ ಬನ್ನಿ ಅಂತ ಹೇಗಾಗುತ್ತೆ, ಬನ್ನಿ ಅಂದರೆ ಈಗ ಎರಡು ಸರ್ ಬನ್ನಿ ಅಂತ ಯಾಕೆ ರೀತಿ ಕೇಳಿದರೆ ಏನು ತೋರಿಸುತ್ತದು, ಎಂಫೆಸಿಸ್ ಕೊಡುತ್ತೆ, ಎಂಫೆಸಿಸ್ ಕೊಡುತ್ತೆ, ಆಧಾರ ಕೊಡುತ್ತೆ. ಅದಕ್ಕೊಂದು ಪರ್ಪಸ್ ಇದೆ, ರಿಪಿಟೇಷನ್ ಒಂದು ಪರ್ಪಸ್ ಇದೆ. ಪ್ರಾಚುರ್ಯೇಣ ಪ್ರಮಾಣ ಅಂತಾರೆ ಅಪ್ರಾಪ್ತತ ಅಪೂರ್ವತ, ಬೇರೊಂದು ಪ್ರಮಾಣದಿಂದ ತಿಳಿದೇ ಇರೋದಕ್ಕೆ ಏನಂತಾರೆ ಅಪೂರ್ವತ. ಈ ಅಪೂರ್ವ ಈ ಪೇಪರ್ ನೋಡಿದೆ ಆ ಪೇಪರ್ ನೋಡಿದೆ ಅಂತ ಕೇಳ್ತಾರೆ. ಈ ಪೇಪರ್ಲ್ಲಿ ಆರ್ಟಿಕಲ್ ಮೇಲೆ ಆ ಪೇಪರ್ ಆರ್ಟಿಕಲ್ ಇದೆ ಅಂತ ಹೇಳ್ತಾರೆ. ಓ ಅದು ಅಪೂರ್ವ ಆಯ್ತು, ಅವಾಗ ಏನು ಮಾಡ್ತಾನೆ ಆ ಪೇಪರ್ ಅದೊಂದು ತೊಗೊಂಡಾಗಿದ್ದಾನೆ ಅಂತ ಹೇಳ್ತಾರೆ. ಈಗ ಎಲ್ಲ ವಿಷಯ ಒಂದೇ ಆಗಿದ್ರೆ ಏನು ಮಾಡಬೇಕಾಗಿಲ್ಲ, ತಗೋಬೇಕಾಗಿಲ್ಲ. ಒಂದು ಅಪೂರ್ವ ವಿಷಯ ಬಂದಷ್ಟು ಏನು ಮಾಡಿಬಿಡ್ತಾನೆ, ಅದನ್ನು ಕಲೆಕ್ಟ್ ಮಾಡ್ತಾನೆ. ಅದಕ್ಕಾಗಿ ಅದಕ್ಕೆ ಪ್ರಮಾಣ ಅಂತಾರ ಅಪ್ರಾಪ್ತತ. ಪುನರುಕ್ತಿ ದೋಷ ಬರೋದು ಯಾವಾಗ ಅಂತ ಕೇಳಿದರೆ, ಪರ್ಪಸ್ ಇಲ್ಲದೆ ಹೇಳಿದ್ರೆ ಪುನರುಕ್ತಿ ಅದು. ಒಂದು ಪರ್ಪಸ್ ಇದ್ರೆ ಏನಲ್ಲ ಪುನರುಕ್ತಿ ಅಲ್ಲ, ಒಂದು ಪರ್ಪಸ್ ಇದೆ. ಬನ್ನಿ ಬನ್ನಿ ಅಂತ ಕರೆದ, ಇನ್ನೊಬ್ಬರಿಗೆ ಬನ್ನಿ ಅಂತ, ಇನ್ನು ಕೆಲವರಿಗೆ ನೀವು ಬನ್ನಿ ಅಂತ, ಎಷ್ಟು ವ್ಯತ್ಯಾಸ ಐತೆ. ನೀವು ಬನ್ನಿ 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 ಬರಲೇಬೇಕು, ಏನೇ ಆಗ್ತಾ ಹೋಯ್ತು. ಯಾಕದ ಯಾವಾಗಲೂ ದೋಷ ಅಲ್ಲ, ದೋಷ ಆದ ಕಾಲ ಕಷ್ಟ ದೋಷ, ಯಾವಾಗಲೂ ದೋಷ ಅಲ್ಲ. ಪ್ರಾಚುರ್ಯೇಣ ಪ್ರಮಾಣ ಅಂತಾರ ಪ್ರಾಪ್ತತ ಅಪೂರ್ವತ ಫಲವತ್ವ ಫಲಂ, ಇದರಿಂದ ಉಪಯೋಗ ಇದೆ ಅಂತ ಹೇಳಿದ್ರೆ ಫಲವತ್ವ. ಸ್ತುತಿ ನಿಂದ ಪರಕೃತಿ ಪುರಾಕಲ್ಪು ಅರ್ಥವಾದ, ಅರ್ಥವಾದ ನಾಲ್ಕು ವಿಧ. ಸ್ತುತಿ ಹೀಗೆ ಮಾಡಿದ್ರೆ ಭಾರಿ ಒಳ್ಳೇದಾಗುತ್ತೆ ಅಂತ ಕೊಂಡಾಡ್ತಾರೆ, ಏನಂತಾರೆ ಅದಕ್ಕೆ ಸ್ತುತಿ. ನಿಂದ ಹೀಗೆ ಮಾಡಿದವರಿಗೆ ಟಾಡಾಗಿ ಹೋಗ್ತಾನೆ, ಏನದು ನಿಂದ. ಅದು ಪರಕೃತಿ, ಇನ್ನೊಬ್ರು ಮಾಡಿದ್ದಾರೆ ಅಂತ ಹೇಳೋದು, ಅದೇನದು ಪರಕೃತಿ. ಡಾಕ್ಟರ್ಸ್ ಏನು ಮಾಡ್ತಾರೆ, ಈ ಔಷಧಿ ಅವರೇ ತೊಗೊಂಡಿದ್ದಾರೆ, ಇನ್ನು ಮಠದವರೇ ತೊಗೊಂಡೋಗಿದ್ದಾರೆ ಅಂತ ಏನು ಮಾಡ್ತಾರೆ ಅವರು, ನಾನು ತಗೋತೇನೆ ಪರಾಕೃತಿ, ಇನ್ನೊಬ್ರು ಮಾಡಿದ್ದಾರೆ. ಆಮೇಲೆ ಪುರಾಕೃತಿ ಪುರಾಕಲ್ಪ, ಬಹಳ ಹಿಂದಿನಿಂದ ಮಾಡ್ಕೊಂಬಂದಿದ್ದಾರೆ, ಅದಕ್ಕೇನಂತಾರೆ ಪುರಾಕಲ್ಪ. ನಮ್ಮ ಇನ್ಸೆಸ್ಟರ್ಸ್ ಎಲ್ಲ ಫಾಲೋ ಮಾಡ್ಕೊಂಬಂದಿದ್ದಾರೆ, ಏನರ್ಥ ಅದು, ಅದೊಂದು ಪ್ರಮಾಣ. ಅದು ಇನ್ನೊಬ್ರು ಮಾಡಿದ್ದಾರೆ ಎಂಬುದೇನು ಪರಾಕೃತಿ. ಮಾಡಿದರೆ ಭಾರಿ ಒಳ್ಳೇದಾಗುತ್ತೆ ಎಂಬುದೇನು ಸ್ತುತಿ. ಅದು ಮಾಡದೆ ಹೋದ್ರೆ ಏನಾಗುತ್ತೆ, ಬೈದ್ರೆ ಏನಾಗುತ್ತೆ, ನಿಂದ. ನಾಲ್ಕು ಕೂಡ ಏನದು ಅರ್ಥವಾದ ಅಂತ ಹೇಳಿದ್ರೆ, ನಾಲ್ಕು ಕೂಡ ಅರ್ಥವಾದ ಅಂತ ಕರೀತಾರೆ. ಸ್ತುತಿ ನಿಂದ ಪರಕೃತಿ ಪುರಾಕಲ್ಪ ಅರ್ಥವಾದ. ಯಾವಾಗಲೂ ಅಂದರೆ ಉಪಯೋಗಿಸ್ತಾ ಇರೋದಿಲ್ಲ ನಾವೀಗ. ಯಾರು ಎರಡು ಬಸ್ ಇತ್ತು, ಇವನೇನು ಮಾಡಿದ ಈ ಬಸ್ಸಲ್ಲಿ ಹೋಗೋಣ ಬಾ ಅಂತ ಕರೆದ, ಯಾತಕ್ಕೆ ಅಂತ ಕೇಳಿದ. ನಿನ್ನ ಹೋಗಿದ್ದೆ ಕರೆಕ್ಟ್ ಟೈಮ್ ಹೋದ ಅಂತ ಹೇಳಿದ, ಗೊತ್ತಾಯ್ತಾ. ಅವ ಹಾಗಿದ್ರೆ ನಾನು ಬರ್ತೇನೆ, ಇವನು ಮಾಡಿದ್ವಿ ವ್ಯಾಲಿಟ್ ಈಗ, ನಿನ್ನೆ ಹೋಗಿದ್ದೆ ಹೋಗುತ್ತೆ ಅಂತ ಅವನು ಹೇಳಿದ. ಇವನೇನು ಮಾಡ್ದ, ಇವನು ಮಾಡ್ತಾನೆ ಹೋಗ್ತಾನೆ, ನಾನು ಅದಕ್ಕೆ ಹೋಗ್ತೀನಿ ಅಂತ ಹೋದ. ಆ ರೀತಿನೇ ಪರಕೃತಿ ಪುರಾಕಲ್ಪ ಅರ್ಥವಾದ ಏತೇಷಾಂ ವಾಕ್ಯ ತಾತ್ಪರ್ಯ ಅನುಮಾತ್ವ ನಾವು ಉಕ್ತ ವಿರೋಧ. ಇವೆಲ್ಲ ಒಂದು ಯಾತಕ್ಕೆ ಉಪಯೋಗಿಸ್ತೇವೆ ನಾವೀಗ ವಾಕ್ಯಾರ್ಥವನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ. ಸೊ ವಾಕ್ಯಾರ್ಥ ಈ ಕಾರಣದಿಂದ ಸರಿಯಾಗಿದೆ ಅಂತ ಹೇಳೋದ್ರಿಂದ, ಈ ಕಾರಣದಿಂದ ಅಂತ ಬಂದಷ್ಟು ಯಾವ ಫಾರಂ ಬಂತ, ಅದಕ್ಕೀಗ ಅನುಮಾನವಾಯ್ತು ಅಷ್ಟೇ. ಅನುಮಾನದ ರೂಪ ಬಂತು. ಅನುಮಾನದ ಸ್ಟ್ರೆಸ್ ಸಿಕ್ಕ ತಕ್ಷಣ ಅನುಮಾನದ ವೈಶಿಷ್ಟ್ಯ ಏನಂತ ಹೇಳಿದ್ರು ಆಚಾರ್ಯರು, ಪರಾಮರ್ಶ. ಯಾವಾಗ ನೀವು ವ್ಯಾಪ್ತಿ ಅಪ್ಲೈ ಮಾಡಿ ಮಾತಾಡ್ತೀರೋ ಅದು ಯಾವುದ್ರಲ್ಲಿ ಇನ್ಕ್ಲೂಡ್ ಮಾಡಬೇಕು ತಕ್ಷಣನೇ ಅನುಮಾನದಲ್ಲಿ ಮಾಡಿಬಿಡೋ ಉದಯ ತಕ್ಷಣ ಅದ್ರ ಬಗ್ಗೆ ಅನುಮಾನ ಪಡಬಾರದು. ಅನುಮಾನದಲ್ಲಿ ಇನ್ಕ್ಲೂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಏನು ಇಟ್ಕೋಬಾರ್ದು, ಯಾವ ಅನುಮಾನ ಕೂಡ ಇಟ್ಕೋಬಾರ್ದು, ಆ ರೀತಿ ಮಾಡಿ ಅಂತ ಹೇಳ್ತಾರೆ. ಇದಕ್ಕೆ ತಷ್ಟ ಆಧಾರ ಕೊಡ್ತಾರೆ. ಉಪಕ್ರಮಾಪಸಂಹಾರೋ ಅಭ್ಯಾಸೋ ಅಪೂರ್ವಥಾ ಫಲಂ ಅರ್ಥವಾದೋಪತ್ತಿ ಚ ಲಿಂಗಂ ತಾತ್ಪರ್ಯ ನಿರ್ಣಯೇ. ಆಚಾರ್ಯ ಕೋಟ್ ಮಾಡಿದವಾಗಿ ಲಿಂಗಂ ಅಂದ್ರೆ ಯುಕ್ತಿ ಅಂತ ಅರ್ಥ. ಇದು ಉಪಪತ್ತಿತ ಪ್ರಸಕ್ತಿರಿತ್ಯತಃ ಉಪಪತ್ತಿರ್ ವಿಶೇಷ. ಅಲ್ಲಿಗೆ ನಾಳೆ ದಿವಸ ಆ ಭಾಗ ಇನ್ನೂ ಕಂಟಿನ್ಯೂ ಮಾಡೋಕ್ಕೆ ಇಷ್ಟು ವಿಷಯ ಎಷ್ಟು ಕ್ಲಾರಿಫಿಕೇಟ್ ಸಿಗುತ್ತೆ ಅಂತ ಅರ್ಥ ಮಾಡಿಕೊಂಡ್ರೆ ಪ್ರಮಾಣ ಲಕ್ಷಣ ಟೀಕಾ ಓದೋ ಹೊತ್ತಿಗೆ ಎಷ್ಟೋ ವಿಷಯದ ಬಗ್ಗೆ ಸ್ಪಷ್ಟ ತಿಳಿಯೋದ್ರಿಂದ ಕನ್ಫ್ಯೂಷನ್ನೇ ಬರೋದಿಲ್ಲ. ನಮಃ ಪರಸ್ಮೈ ಪುರುಷಾಯ ಭೂಯಸೇ ಸದುಭವತ್.